ॐ नमः सिद्धेभ्यः ॐ नमः सिद्धेभ्यः नमो अरिहन्तार्णम् नमो सिद्धार्णम् नमो आयिर्याणम् नमो उवज्झायाणम् नमो लोये सौवसाहूणम् एषो पञ्च नमो यारो सौवपावपणासनो मङ्गलानं च सव्येशिम् पढमं हवै मङ्गलम् पढमं हवै मङ्गलम् पंच परमेष्ठी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की तीर्थंकर पुण्य प्रकृति अन्न ई विशिष्ट पुण्य कर्मवन्न कट्टिकोळ्ळतक्कंतह जीवी हदिनैदु भावनेगळल्लिय ಇವತ್ತಿನ ಭಾವನೆಯನ್ನು ಕೂಡ ಭಾವಿಸಿ ಕಟ್ಟಿಕೊಳ್ಳಬಹುದು ಅನ್ನುವಂತಹ ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಹೊರಟಿದ್ದೇವೆ. ಇವತ್ತಿನ ಭಾವನೆ ಹೆಸರು ವೈಯಾವೃತ್ತೀಕರಣ. ವೈಯಾವೃತ್ತಿ ಅಂದ ತಕ್ಷಣ ನಮ್ಮ ಲಕ್ಷ್ಯ ಹೊರಗಡೆಗೆ ಹೋಗ್ತದೆ. ವೈಯಾವೃತ್ತಿ ಯಾರಾದರೂ ಯಾರದೋ ಒಬ್ಬರದ್ದು ವೈಯಾವೃತ್ತಿಯನ್ನು ನಾವು ಮಾಡುವಂಥದ್ದೇ ವೈಯಾವೃತ್ತಿ ಅಂತ ಹೇಳಿ ನಮ್ಮ ಮನಸ್ಸು ನಮ್ಮ ವಿಚಾರ ಈ ಶಬ್ದವನ್ನು ಕೇಳಿದ ತಕ್ಷಣ ಹೊರಗಡೆಗೆ ಹರಿಯುತ್ತೆ. ವೈಯಾವೃತ್ತಿ ಅಂದರೆ ಪರರ ವೈಯಾವೃತ್ತಿಯೇ ವೈಯಾವೃತ್ತಿ ಅನ್ನಬೇಕೋ ಅಥವಾ ಮತ್ತಾವುದರೂ ವೈಯಾವೃತ್ತಿ ಈ ಸಂಸಾರದಲ್ಲಿದೆ? ಎರಡಿದೆ ವೈಯಾವೃತ್ತಿಗೆ ಭೇದ, ಸ್ವ ಮತ್ತು ಪರ. ವೈಯಾವೃತ್ತಿ ಅಂದ ತಕ್ಷಣ ಪರರ ವೈಯಾವೃತ್ತಿಯೇ ವೈಯಾವೃತ್ತಿ ಅದನ್ನು ಮಾಡುವುದೇ ನಿಜವಾದ ಭಾವನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವವೈಯಾವೃತ್ತಿಯವನ್ನು ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ಯಾರಲ್ಲಿದೆ ಅವರು ಪರರ ವೈಯಾವೃತ್ತಿಯವನ್ನು ಕೂಡ ಮಾಡಬಹುದು. ಯಾರಿಗೆ ತಮ್ಮ ವೈಯಾವೃತ್ತಿಯವನ್ನು ತಾವು ಮಾಡಿಕೊಳ್ಳಿಕ್ಕೆ ಸಾಧ್ಯಿಲ್ಲ ಅಥವಾ ಅದರ ಜ್ಞಾನವಿಲ್ಲ ಅಂಥವರು ಪರರ ವಯಾವೃತ್ಯವನ್ನು ಮಾಡಿದರೂ ಕೂಡ ಅದಕ್ಕೆ ಯಾವುದೂ ಫಲ ಇಲ್ಲ, ಶೂನ್ಯ ಇದೆ. ಅಂದರೆ ಏನು, ತೀರ್ಥಂಕರ ಪ್ರಕೃತಿ ಅಂಥವರಿಗೆ ಕಟ್ಟುವುದಿಲ್ಲ ಅಂತ. ಸ್ವಂತದ ವಯಾವೃತ್ತಿ ಮೊದಲು ಬೇಕು. ಸ್ವಂತದ ಉಪಕಾರ ಮೊದಲು ಬೇಕು. ಆ ಸ್ವಂತದ ಉಪಕಾರದ ಹೆಸರೇ ಮೊದಲನೆಯ ಭಾವನೆ. ಮೊದಲನೆಯ ಭಾವನೆ ಯಾವುದು? ದರ್ಶನ ವಿಶುದ್ಧಿ. ಇದು ಯಾರ ವಯಾವೃತ್ತಿ? ನೋಡಿ, ಸ್ವಂತದ ವಯಾವೃತ್ತಿ. ಈ ಸ್ವಂತದ ವಯಾವೃತ್ತಿಯನ್ನು ಮಾಡಿಕೊಳ್ಳದೆ ನಾವು ತೀರ್ಥಂಕರಾಗೋಣ ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿ ಆ ಭಾವನೆಯನ್ನು ತಾಳಿ ನಾವು ಪರರ ವಯಾವೃತ್ತಿಯನ್ನು ಮಾಡಲಿಕ್ಕೆ ಹೊರಡ್ತೇವೆ ಅಂತಂದರೆ ಅದರಿಂದ ತೀರ್ಥಂಕರಾಗಬಹುದೇನು? ಇಲ್ಲ. ನಮ್ಮ ವಯಾವೃತ್ತಿಯನ್ನು ನಾವು ಮೂರು ತರದಲ್ಲಿ ಮಾಡಿಕೊಳ್ಳೋದಿದೆ. ಮೂರು ವಿಧದಿಂದ, ಮೂರು ಪದ್ಧತಿಯಿಂದ ನಾವು ನಮ್ಮ ವಯಾವೃತ್ತಿಯನ್ನು ಮಾಡಿಕೊಳ್ಳಬೇಕು. ಅದು ಮುಖ್ಯ. ಅದಿಲ್ಲದೆ ಪರರಿಗೆ ಉಪಕಾರ ಮಾಡೋದು ಇದು ಫಲದಾಯಕ ಕಾರ್ಯ ಅಲ್ಲ. ಪರರಿಗೇನೋ ಉಪಕಾರವಾಗಬಹುದು, ಆದರೆ ಕೇವಲ ಪರರಿಗೆ ಉಪಕಾರ ಆಗುವುದು ಒಳ್ಳೆಯದೋ ಅಥವಾ ಪರರಿಗೆ ಉಪಕಾರ ಮಾಡುವಾಗ ನಮಗೂ ಉಪಕಾರ ಆಗಿರಬೇಕು ಅಂಥ ಕಾರ್ಯ ಮಾಡುವುದು ಒಳ್ಳೆಯದೋ? ಪರರಿಗೂ ಕೂಡ ಉಪಕಾರ ಆಗಿರಬೇಕು, ಅದರ ಜೊತೆಯಲ್ಲಿ ನಮಗೂ ಉಪಕಾರ ಆಗಿರಬೇಕು. ಪರರಿಗೆ ಉಪಕಾರ ಮಾಡುವಾಗ ನಮ್ಮ ಉಪಕಾರ ಆಗೇ ಆಗ್ತದೆ ಅಂತೇನು ನಿಯಮಿಲ್ಲ. ನಮಗೆ ಅಪಕಾರ ಆಗಿರಬಹುದು, ಪರರಿಗೆ ಉಪಕಾರ ಆಗಿರಬಹುದು, ಈ ತರನೂ ಆಗಲಿಕ್ಕೆ ಸಾಧ್ಯ. ಮತ್ತೊಬ್ಬರಿಗೆ ನಾವು ಮೊದಲನೆಯ ಭಾವನೆಯನ್ನು ಕೊಡಿಸುವುದಕ್ಕೆ ನಿಮಿತ್ತ ಆಗಿ ನೀವು ನಿಮ್ಮ ಸೇವೆಯನ್ನು ಮಾಡಿಕೊಳ್ಳಿ, ನಾವು ನಿಮ್ಮ ಸೇವೆಗೆ ತಯಾರಿದ್ದೇವೆ ಅಂತ ಹೇಳಿ ಮತ್ತೊಬ್ಬರನ್ನ ಮೋಕ್ಷ ಮಾರ್ಗದಲ್ಲಿ ಹತ್ಸುವುದಕ್ಕಾಗಿ ಪ್ರಯತ್ನಪಟ್ಟು ಮತ್ತೊಬ್ಬರಿಗೆ ಸಮ್ಯಕ್ತ್ವದ ದಾರಿಯನ್ನು ಹೇಳಿಕೊಟ್ಟು ಸಮ್ಯಕ್ ದೃಷ್ಟಿ ಮಾಡಿ ಅವರನ್ನ ಮೋಕ್ಷ ಕಳಿಸಿತು ಅಂತಂದ್ರೆ ಇದು ಪರರ ವಯಾವೃತ್ತಿ ಅವಶ್ಯ ಆಯಿತು, ಪರರ ಕಲ್ಯಾಣ ಆಯಿತು. ಆದರೆ ಅದರಿಂದ ನಮಗೇನು ಸಿಕ್ಕಿತು? ನಮ್ಮ ಸ್ವ ಉಪಕಾರ ಆಯಿತೇನು? ಆಗಲಿಲ್ಲ. ಒಂದು ವೇಳೆ ನಾವೇ ಸಮ್ಯಕ್ ದೃಷ್ಟಿಯಿದ್ದು ನಂತರ ಪರರಿಗೆ ಸಮ್ಯಕ್ತ್ವದ ಉಪದೇಶವನ್ನು ಹೇಳಿ ಸಮ್ಯಕ್ತ್ವದ ದಾರಿಯನ್ನು ತೋರಿಸಿಕೊಟ್ಟು ಈ ತರ ಮಾಡಿದಾಗ ಸೋಪಕಾರ ಆಗ್ತದೆ ಅಂತ ಹೇಳ್ತೇವೆ ಅಂತಂದ್ರೆ ಅದರಲ್ಲಿ ಪರರ ಉಪಕಾರವೂ ಆಯಿತು, ನಮ್ಮ ಉಪಕಾರವೂ ಆಯಿತು. ವಯಾವೃತ್ತಿ ಭಾವನೆಯಲ್ಲಿ ವಯಾವೃತ್ಯ ಅಂದರೆ ಸ್ವ ಉಪಕಾರ ಮತ್ತು ಪರೋಪಕಾರ ಎರಡೂ ಮಾಡಿಕೊಳ್ಬೇಕೋ ಒಂದೇ ಮಾಡಿಕೊಳ್ಬೇಕೋ? ಈ ಪೂಜಾ ಮಾಡ್ತಾ ಇರುವ ಕಾರ್ಯ ಇದು ಸ್ವ ಉಪಕಾರಕ್ಕಾಗಿದೆಯೋ ಅಥವಾ ಪರರ ಉಪಕಾರಕ್ಕಾಗಿ? ಸ್ವ ಉಪಕಾರಕ್ಕಾಗಿ. ಆದರೆ ಈ ಭಾವನೆ ಏನು ಹೇಳ್ತಾ ಇದೆ ಅಂತಂದ್ರೆ ತನ್ನ ಉಪಕಾರವನ್ನು ಮಾಡಿಕೊಳ್ಳುವುದರ ಜೊತೆಗೆ ಪರರ ಉಪಕಾರವನ್ನು ಕೂಡ ಮಾಡಬೇಕು. ಸಂಸಾರದಲ್ಲಿರತಕ್ಕಂತಹ ಎಲ್ಲಾ ಸಂಸಾರಿ ಪ್ರಾಣಿಗಳು ಉಪಕಾರದ ದೃಷ್ಟಿಯಿಂದ ನಮಗೆ ಸಮಾನವಾಗಿರಬೇಕು, ಅಥವಾ ಆ ಜೀವಗಳಲ್ಲಿ ನಾವು ವ್ಯತ್ಯಾಸವನ್ನು ಕಾಣಬೇಕು? ಸಮಾನ ಇರಬೇಕು. ಎಲ್ಲಾ ಜೀವಿಗಳನ್ನು ಸಮತಾ ದೃಷ್ಟಿಯಿಂದ ನೋಡುವಂತಹ ಜೀವ ಸುಖಿ ರಹೆ, ಸಬ್ ಜೀವ ಜಗತ್ಕೆ ಕೋಯಿ ಕಭೀನ ಘಬರಾವೆ, ವೈರ ಪಾಪ ಅಭಿಮಾನ ಛೋಡ ಜಗ ನಿತ್ಯ ನಯೆ ಮಂಗಲ ಗಾವೆ. ಈ ಭಾವನೆಯನ್ನು ಭಾವಿಸ್ತಾನೆ. ಇಂಥ ಭಾವನೆಯುಳ್ಳ ಜೀವಿ ಮೊದಲು ತನ್ನ ಮೇಲೆ ಉಪಕಾರವನ್ನು ಮಾಡಿದಾಗ ಪರರ ಮೇಲೆ ನಾನು ಉಪಕಾರ ಮಾಡಬೇಕು ಅನ್ನತಕ್ಕಂತಹ ನಿಜವಾದ ಸಮ್ಯಕ್ ಯಥಾರ್ಥ ಸಮ್ಯಕ್ತ್ವ ಸಹಿತ ಯಥಾರ್ಥ ಭಾವನೆ ಮೂಡಿ ಬಂದು ಸಮ್ಯಕ್ತ್ವ ಸಹಿತ ಪರೋಪಕಾರ ಆಯಿತು ಅಂತಂದರೆ ಅದು ಸರ್ವೋತ್ಕೃಷ್ಟ ಮಾತು. ನಾವು ದಯಾಳು ಆಗಿರಬೇಕು. ನಮ್ಮಲ್ಲಿ ದಯಾಭಾವ ಬೇಕು, ಕರುಣಾಭಾವ ಬೇಕು, ನಮ್ಮಲ್ಲಿ ಪರರಿಗೆ ಉಪಕಾರ ಮಾಡಬೇಕು ಅನ್ನತಕ್ಕಂಥ ಭಾವನೆ ಅವಶ್ಯ ಬೇಕು. ಆದರೆ ಈ ಭಾವನೆಯ ಜೊತೆಯಲ್ಲಿ ನಾವೇ ನಮ್ಮ ಮೇಲೆ ಅಪಕಾರವನ್ನು ಮಾಡಿಕೊಂಡು ಪರರ ಉಪಕಾರವನ್ನು ಮಾಡುತ್ತೇವೆ ಅಂತಂದರೆ ಇದು ಹುಚ್ಚತನ. ಹುಚ್ಚತನ ಇದು. ನಮ್ಮನ್ನು ನಾವು ಮರೆತು, ನಮ್ಮ ಉಪಕಾರವನ್ನು ನಾವು ಮರೆತು ಪರರ ಉಪಕಾರವನ್ನು ಮಾಡುವಂತಹ ಹುಚ್ಚತನ ಎಲ್ಲಿಂದ ಬಂತು? ಈ ತರದ ಹುಚ್ಚತನ ಇರಬೇಕೋ ಇರಬಾರದು? ಇದ್ರ ನುಕ್ಸಾನ್ ಇದೇನು? ಪರರಿಗೆ ನುಕ್ಸಾನ್ ಇದೆಯೇನು? ಪರರಿಗೇನು ನುಕ್ಸಾನ್ ಇಲ್ಲ, ಸ್ವಂತಕ್ಕೆ ನುಕ್ಸಾನ್ ಇದೆ. ಪರರಿಗೆ ಉಪಕಾರ ಇದೆ, ಆದರೆ ಸ್ವಂತಕ್ಕೆ ನುಕ್ಸಾನ್ ಇದೆ. ಸ್ವಂತಕ್ಕೆ ನುಕ್ಸಾನ್ ಮಾಡಿಕೊಂಡು ಪರರ ಉಪಕಾರವನ್ನು ಮಾಡುವಂತಹ ಜೀವ ಎಷ್ಟು ದಯಾಳು ನೋಡಿ. ನಮ್ಮ ನುಕ್ಸಾನ್ ಆದರೆ ಆಗಲಿ, ಸ್ವಲ್ಪ ನಿಮಗೆ ಉಪಕಾರ ಆಗಬೇಕು ಅಂತ ನಾವು ಅವರ ಹಿಂದೆ ಬಿದ್ದಿದ್ದೇವೆ ಉಪಕಾರ ಮಾಡಲಿಕ್ಕೆ. ಯಾರು ಹೆಚ್ಚು ದಯಾಳು ಹೇಳಿ ನೋಡೋಣ. ಒಬ್ಬ ಸಮ್ಯಕ್ ದೃಷ್ಟಿ ಜೀವ, ಒಬ್ಬ ಮಿಥ್ಯಾದೃಷ್ಟಿ ಜೀವ, ಒಬ್ಬ ತನ್ನ ಮೇಲೆ ಉಪಕಾರವನ್ನು ಮಾಡಿಕೊಂಡು ಪರರ ಮೇಲೆ ಉಪಕಾರ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ತನ್ನ ಮೇಲೆ ತನ್ನ ಉಪಕಾರವನ್ನು ಮರೆತು ಪರರ ಉಪಕಾರ ಮಾಡಲಿಕ್ಕೆ ಹೊರಟಿದ್ದಾನೆ. ಯಾರು ಶ್ರೇಷ್ಠ? ಸಮ್ಯಕ್ ದೃಷ್ಟಿ ಶ್ರೇಷ್ಠ. ತೀರ್ಥಂಕರು ಏನು ಸಂದೇಶವನ್ನು ನೀಡಿದ್ದಾರೆ ಅಂತಂದರೆ ಜೀವೋ ಆರ್ ಜೀನೇದೋ, ತುಮ್ಮರೋ ಲೇಕಿನ್ ದೂಸರೆ ಕೋ ಬಚಾವ್. ತುಮ್ ಮರನಾ ಹೋ ತುಮ್ಮರೋ ಲೇಕಿನ್ ದೂಸರೆ ಕೋ ಬಚಾನೆ ಮೇ ಲಗೆ ರಹೋ. ಐಸಾ ನಹೀ ಕಹಾ, ತುಮ್ ಖುದ್ ಭಿ ಬಚ್ ಜಾವ್, ದೂಸರೆ ಕೋ ಭಿ ಬಚಾವ್, ತುಮ್ ಖುದ್ ಭಿ ಸಮ್ಯಕ್ ದೃಷ್ಟಿ ಬನೋ, ದೂಸರೆ ಕೋ ಭಿ ಸಮ್ಯಕ್ ದೃಷ್ಟಿ ಬನ್ನೆ ಮೇ ನಿಮಿತ್ತ ಬನೆ ರಹೋ. ಯಹಿ ತುಮಾರಾ ಪರೋಪಕಾರ ಹೇ, ಯಹಿ ತುಮಾರಾ ಜೀವೋರ್ ಜಿನೇದೋ ಕಾ ಸೂತ್ರ ಕಾ ಸಾಕ್ಷಾತ್ಕಾರ ಹೇ. ನಾವು ಜೀವಿಸಬೇಕು. ಮೊದಲು ನಾವು ಜೀವಿಸುವುದನ್ನು ಕಲಿಯಬೇಕು. ನಾವು ಜೀವಿಸುವುದನ್ನು ಕಲಿತಿದ್ದೇವೆ ಅಂತಂದರೆ ಪರರಿಗೆ ಜೀವಿಸುವಂತಹ ಮಾರ್ಗವನ್ನು ತೋರಿಸಿಕೊಡಬಹುದು. ನಾವೇ ಜೀವಿಸುವ ಕಲೆಯನ್ನು ಕಲಿತಿಲ್ಲ ಅಂತಂದರೆ ಪರರಿಗೂ ಜೀವಿಸುವ ಕಲೆಯನ್ನು ಹೇಳಿಕೊಡೋದು ಸಾಧ್ಯವಿಲ್ಲ. ನಮಗೆ ಚಹಾ ಮಾಡೋದು ಬರೋದಿಲ್ಲ ಅಂದಮೇಲೆ ನೀವು ಚಹಾ ಮಾಡಿಕೊಡಿರಿ ಅಂತಕ್ಕಂಥ ವಿದ್ಯೆಯನ್ನು ಕಲಿಸೋದು ಸಾಧ್ಯವಿಲ್ಲ. ಇವತ್ತಿನ ವಯಾವೃತ್ತಿ ಭಾವನೆ ಯಾವ ರೀತಿಯಾಗಿರಬೇಕು ಅನ್ನುವಂತಹ ಸಂಕೇತ ಸಿಕ್ಕಿತು. ಯಥಾರ್ಥವಾಗಿರಬೇಕು, ಸರಿಯಾಗಿ ಆಗಿರಬೇಕು. ನಿಜವಾದ ವಯೋವೃತ್ತಿ ಆಗಬೇಕು. ನಿಜವಾದ ವಯೋವೃತ್ತಿ ಅಂತಂದ್ರೆ ನಾವು ನಮ್ಮನ್ನ ಮೊದಲು ತಿದ್ದಿಕೊಳ್ಳಬೇಕು, ನಮ್ಮನ್ನ ನಾವು ಉಪಕಾರದ ಮಾರ್ಗಕ್ಕೆ ಹಚ್ಚಬೇಕು, ನಂತರ ಪರರಿಗೂ ಹಚ್ಚಬೇಕು ಅನ್ನತಕ್ಕಂಥ ಕರ್ತವ್ಯದ ಪಾಲನೆಯನ್ನ ಮಾಡಬೇಕು. ತೀರ್ಥಂಕರ ಪ್ರಕೃತಿ ಯಾರಿಗೆ ಕಟ್ತದೆ? ಕೇವಲ ತಮ್ಮ ಉಪಕಾರವನ್ನು ಮಾಡುವವರಿಗೆ ಕಟ್ತದೆಯೋ ಅಥವಾ ಪರರಿಗೆ ಉಪಕಾರ ಮಾಡುವಂಥದ್ದು ಕರ್ತವ್ಯ, ಅದು ಕೂಡ ನಮ್ಮ ಧರ್ಮ, ಅದು ಕೂಡ ಒಂದು ನಮ್ಮ ಬದುಕಿನ ಅಂಗ ಅನ್ನುವಂಥವ್ರಿಗೆ ಕಟ್ತದೆಯೋ ಅಥವಾ ನಿಜ ಸ್ವಂತದ ಉಪಕಾರ ಮಾಡುವವರಿಗೆ ಕಟ್ತದೆ? 15 ಭಾವನೆಗಳನ್ನು ಹೇಳುವಂತ ಅವಶ್ಯಕತೆ ಇರ್ತಿರಲಿಲ್ಲ. ಪರರಿಗೆ ಉಪಕಾರ ಮಾಡದೇನೂ ಕೂಡ ಕೇವಲ ಸಮ್ಯಕ್ ದೃಷ್ಟಿ ಜೀವಿಗೆ ಸಮ್ಯಕ್ತ್ವದ ಆಧಾರದಿಂದ ತೀರ್ಥಂಕರ ಪ್ರಕೃತಿ ಕಟ್ತದೆ ಅನ್ನುವಂತಾದರೆ ದರ್ಶನ ವಿಶುದ್ಧಿ ತೀರ್ಥಂಕರ ಬಂದಶ ಕಾರಣಂ ಇಷ್ಟ ಸೂತ್ರ ಬರೀತಿದ್ರು. ಒಂದು ಭಾವನೆ ಮಾಡಿದರೆ ಆಯಿತು, ನಾವು ಸಮ್ಯಕ್ ದೃಷ್ಟಿ ಆದರೆ ಮುಗಿಯಿತು. ನಾವು ಸರಿಯಾಗಿರಬೇಕು, ಪರರೂ ಸರಿಯಾಗಿರಬೇಕು ಅನ್ನುವಂತ ದಯಾಭಾವ. ದುಃಖಿ ಜೀವಿಗಳ ಮೇಲೆ ಕರುಣಾಭಾವ. ಸಂಸಾರದಲ್ಲಿ ಜೀವಗಳು ದುಃಖಿ ಇವೆ, ದುಃಖಿ ಯಾಕೆ ಇವೆ ಅನ್ನುವಂತ ವಿಚಾರ ಬಂದಾಗ ಅದಕ್ಕೆ ಒಂದೇ ಉತ್ತರ ಇದೆ. ಅನಾದಿ ಕಾಲದಿಂದ ಎಲ್ಲಾ ಜೀವಗಳು ಮಿಥ್ಯಾದರ್ಶನ, ಮಿಥ್ಯಾಜ್ಞಾನ ಮತ್ತು ಮಿಥ್ಯಾ ಚಾರಿತ್ರದಿಂದ ದುಃಖಿ ಇವೆ. ಇವೇ ಮೂರು ಅಧರ್ಮ. ಅಧರ್ಮದ ಕಾರಣದಿಂದ ದುಃಖಿ ಇವೆ, ಧರ್ಮದ ದಾರಿಯುಗಳಿಗೆ ಗೊತ್ತಿಲ್ಲ ಆದ್ದರಿಂದ ದುಃಖಿ ಇವೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇದು ಧರ್ಮ, ಇದು ಸುಖದ ಮಾರ್ಗ. ಈ ಸುಖದ ಮಾರ್ಗ ಯಾವ ಜೀವಗಳಿಗೂ ಗೊತ್ತಿಲ್ಲ, ಆದ್ದರಿಂದ ದುಃಖಿ ಇವೆ. ಅದನ್ನು ತೋರಿಸಿಕೊಡುವುದು ಧರ್ಮ. ಧರ್ಮದ ತತ್ವಗಳು ಗೊತ್ತಾದಾಗ ನಾವು ನಮ್ಮನ್ನು ಕೂಡ ಸುಖದ ಮಾರ್ಗದಲ್ಲಿ ಹೇಗೆ ಹಚ್ಚಬೇಕು ಅನ್ನುವಂಥದ್ದನ್ನು ಕಲಿತುಕೊಳ್ತೇವೆ, ಮತ್ತು ಪರರಿಗೂ ಕೂಡ ಸುಖದ ಮಾರ್ಗವನ್ನು ಯಾವ ತರ ತಿಳಿಸಿಕೊಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿಕೊಡ್ತೇವೆ. ಇಬ್ಬರಿಗೂ ದಾರಿಯನ್ನ ಹೇಳಿಕೊಡುವಂತಹ ಜೀವಿಗೆ ತೀರ್ಥಂಕರ ಪ್ರಕೃತಿ ಕಟ್ಟುತ್ತೆ. ತನಗೂ ಹೇಳಿಕೊಡಬೇಕು, ಪರರಿಗೂ ಹೇಳಿಕೊಡಬೇಕು. ವಯೋವೃತ್ತಿ ಭಾವನೆಯ ಪೂಜೆಯನ್ನ, ಯಥಾರ್ಥ ಪೂಜೆಯನ್ನ ಯಾವ ರೀತಿಯಲ್ಲಿ ಮಾಡೋರು? ಸಮ್ಯಕ್ ದರ್ಶನ್ ಮೊದಲು ಧಾರಣ ಮಾಡೋರು ಅಥವಾ ಬಾಹ್ಯದ 15 ಭಾವನೆಗಳಲ್ಲಿಯೇ ಇವತ್ತಿನ ಬಾಹ್ಯ ಭಾವನೆಯನ್ನ ಭಾವಿಸಿ ಪರರಿಗೆ ಉಪಕಾರ ಮಾಡ್ತಾ ಹೋಗೋರು? ಮೊದಲು ಸಮ್ಯಕ್ ದರ್ಶನವನ್ನ ಧಾರಣೆ ಮಾಡಿ ನಿಜವಾದ ದೇವ, ಗುರು, ಶಾಸ್ತ್ರ, ಇವು ಮೂರು ನಮಗೆ ಯಾವ ಸಂದೇಶವನ್ನು ಕೊಡ್ತಾ ಇವೆ ಆ ಸಂದೇಶವನ್ನು ಅರ್ಥ ಮಾಡಿಕೊಂಡು ನಾವು ಮೊದಲು ನಮ್ಮ ಉಪಕಾರವನ್ನು ಮಾಡಲಿಕ್ಕೆ ನಿಂತುಕೊಳ್ಳೋಣ. ನಾವು ಮೊದಲು ಸಮ್ಯಕ್ ದೃಷ್ಟಿಯಾಗೋಣ. ನಾವು ಸಮ್ಯಕ್ ದೃಷ್ಟಿಯಾಗಿದ್ದೇವೆ ಅಂತಂದ್ರೆ ಪರರಿಗೂ ಕೂಡ ನಾವು ಎಂಥ ಎಂಥ ಉಪಕಾರಗಳನ್ನು ಕೂಡ ಮಾಡಬಹುದು. ಯಾವ ರೀತಿಯಲ್ಲಿ ಉಪಕಾರ ಬೇಕೋ, ಎಲ್ಲಿ ಯಾವ ಉಪಕಾರ ಅವಶ್ಯಕವೋ ಅಂಥ ಉಪಕಾರವನ್ನು ನಾವು ಮಾಡೋಣ ಅನ್ನುವಂಥ ಭಾವನೆಯನ್ನು ಭಾವಿಸಬೇಕು. ವಯೋವೃತ್ತಿ ಭಾವನೆ. ಯಾರ್ದು ವಯೋವೃತ್ತಿ ಮಾಡೋರು ಇವತ್ತು? ಸಮ್ಯಕ್ ದೃಷ್ಟಿ ಇದೀರಿ, ನಿಮ್ಮ ವಯೋವೃತ್ತಿ ನೀವು ಮಾಡಿಕೊಂಡ್ರಿ. ಮತ್ತೊಬ್ಬರದು ಏನು ವಯೋವೃತ್ತಿ ಮಾಡೋರು? ಮಾಡಲೇಬೇಕಂತಾರೆ, ಮಾಡಲೇಬೇಕು. ಮುನಿಗಳು ಮಾಡಬೇಕು, ಶ್ರಾವಕರು ಮಾಡಬೇಕು, ತೀರ್ಥಂಕರ್ ಭಗವಂತರು ಮಾಡಬೇಕು. ತೀರ್ಥಂಕರ್ ಆದ್ರೂ ಕೂಡ ಪರರ ವಯೋವೃತ್ತಿ ನಿಂತುಕೊಳ್ಳಲ್ಲ. ನಿಂತುಕೊಳ್ಳುತ್ತೆ? ಅವರು ಯಾವ ತರ ವಯೋವೃತ್ತಿ ಮಾಡ್ತಾರೋ ಉಪದೇಶ. ಜಗತ್ತಿಗೆ ರತ್ನತ್ರಯ ಸ್ವರೂಪ ಮೋಕ್ಷ ಮಾರ್ಗವನ್ನು ತೋರಿಸಿಕೊಡ್ತಾರೆ. ಇದು ಪರರಿಗೆ ಮಾಡುವಂತಹ ಉಪಕಾರ. ಅವರು ತೋರಿಸಿಕೊಟ್ಟದ್ದನ್ನು ನಾವು ತೋರಿಸಿಕೊಡ್ತಾ ಇದ್ದೇವೆ. ಇದು ಪರರಿಗೆ ಮಾಡುವಂತಹ ಉಪಕಾರ. ಆದರೆ ಈ ಉಪಕಾರವನ್ನು ಮಾಡಲಿಕ್ಕೆ ಯಾವುದನ್ನು ತೋರಿಸ್ತಾ ಇದ್ದೇವೆ, ಯಾವುದನ್ನು ಹೇಳ್ತಾ ಇದ್ದೇವೆ, ಯಾವುದನ್ನು ಬೋಧಿಸ್ತಾ ಇದ್ದೇವೆ, ಇದನ್ನು ಮೊದಲು ನಾವು ಅಳವಡಿಸಿಕೊಂಡಿದ್ದೀವೋ ಅಥವಾ ಇಲ್ಲ, ಇದನ್ನು ನೋಡಬೇಕು. ರತ್ನತ್ರಯದ ಉಪದೇಶವನ್ನು ಕೊಡಬೇಕು ಅಂತಂದರೆ ರತ್ನತ್ರಯ ಬೇಕು. ಏನ್ ಬೇಡ? ಸಮ್ಯಕ್ತ್ವದ ಉಪದೇಶವನ್ನು ಕೊಡಬೇಕು ಅಂತಂದರೆ ಸಮ್ಯಕ್ ದೃಷ್ಟಿಯಾಗಿರಬೇಕು. ಸಮ್ಯಕ್ ಜ್ಞಾನದ ಉಪದೇಶವನ್ನು ಕೊಡಬೇಕು ಅಂತಂದರೆ ಸಮ್ಯಕ್ ಜ್ಞಾನಿಯಾಗಿರಬೇಕು. ಸಮ್ಯಕ್ ಚಾರಿತ್ರದ ಉಪದೇಶವನ್ನು ಕೊಡಬೇಕು ಅಂತಂದರೆ ಸಮ್ಯಕ್ ಚಾರಿತ್ರವಂತನಾಗಬೇಕು. ರತ್ನತ್ರಯಧಾರಿ ಮುನಿಗಳಿಗೇನೆ ಧರ್ಮದ ಉಪದೇಶ ಮಾಡುವಂತ ಅಧಿಕಾರ ಇದೆ, ಶ್ರಾವಕರಿಗೆ ಅದರ ಅಧಿಕಾರ ಇಲ್ಲ ಅಂತ ಹೇಳಿದರು. ಆಮೇಲೆ ತೀರ್ಥಂಕರ್ ಪ್ರಕೃತಿ ಹೆಂಗ್ ಕಟ್ಟೋದು? ನಿಮ್ಮಲ್ಲಿ ಯಾವುದಿದೆ ಅದನ್ನು ಹೇಳಿಕೊಡ್ಬಹುದು. ಸಮ್ಯಕ್ ದೃಷ್ಟಿ ಇದೆಯೋ ಅಥವಾ ಇಲ್ಲ ಅದನ್ನು ಹೇಳಿಕೊಡ್ಬಹುದು. ಸಮ್ಯಕ್ ಜ್ಞಾನ ಇದೆಯೋ ಅಥವಾ ಇಲ್ಲ? ಇದೆ. ಈ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಎರಡೂ ಇದ್ದಾಗ ಅದರ ಅನುಭೂತಿ ಅನ್ನತಕ್ಕಂಥದ್ದು ನಿಮಗಿರ್ತದೆ. ಕರೆಕ್ಟ್ ಮಾರ್ಗ ಅದು ಗೊತ್ತಿರ್ತದೆ, ಅದನ್ನು ಹೇಳಿಕೊಡಬಹುದು. ಯಾವ ತರ ಹೇಳಿಕೊಡಬೇಕು? ನೀವು ಕೇಳಕ ಬರ್ಕೋಬೇಕು ಅಂತೇಳಿ ಹೇಳಿ ಆಗ್ರಹ ಮಾಡಿ ಜಬರ್ದಸ್ತಿ ಮಾಡಿ ಇಲ್ಲ. ಭವ್ಯ ಜೀವಿಗಳು ತಮ್ಮ ಕಲ್ಯಾಣಕ್ಕಾಗಿ ಅಪೇಕ್ಷೆ ಪಡುತ್ತಿರುವಾಗ ನನಗೂ ನಿಮ್ಮಂತಹ ಸುಖದ ದಾರಿ ಬೇಕು ಅಂತನ್ನುವಾಗ ಅದನ್ನು ಹೇಳಿಕೊಡಬಹುದು. ಕೇಳಲಿಕ್ಕೆ ತಯಾರಿಲ್ಲ ಅಂದ ಮೇಲೆ ಹೇಳಿಕೊಡಬಹುದೇನು? ಹೇಳಿಕೊಡ್ಲಿಕ್ಕೆ ಬರ್ತದೆ? ಕೇಳಲಿಕ್ಕೆ ತಯಾರಿಲ್ಲ, ಹೇಳಿಕೊಡ್ಲಿಕ್ಕೆ ಬರೋಲ್ಲ ಅಂದ್ರೆ ಏನ್ ಮಾಡಬೇಕು? ಆ ಜೀವಿಗಳನ್ನು ಕುರಿತು ಯಾವ ತರ ನಾವು ಭಾವನೆಯನ್ನು ಭಾವಿಸಬೇಕು? ಈ ಜೀವಗಳು ತೀವ್ರ ಕಷಾಯದ ಉದಯದಲ್ಲಿ ಹಾಳಾಗ್ತಾ ಇವೆ. ರತ್ನತ್ರಯ ಸ್ವರೂಪ ಆತ್ಮ ಕಲ್ಯಾಣದ ದಾರಿಯ ಮೇಲೆ ಅನುರಾಗ ಇನ್ನೂ ಹುಟ್ಟಿಲ್ಲ. ತಮ್ಮ ಕಲ್ಯಾಣದ ಬಗ್ಗೆ ತಮಗೆ ಜ್ಞಾನ ಇನ್ನೂ ಬಂದಿಲ್ಲ, ಸಿಕ್ಕಿಲ್ಲ. ಅದರ ಮೇಲೆ ಶ್ರದ್ಧೆ ನಂಬಿಕೆ ಇನ್ನೂ ಹುಟ್ಟಿಕೊಂಡಿಲ್ಲ. ಮಂದ ಕಷಾಯ ಆಗದೇ ಹೊರತು ರತ್ನತ್ರಯ ಸ್ವರೂಪ ಮೋಕ್ಷ ಮಾರ್ಗದ ಮೇಲೆ ರುಚಿ, ಉತ್ಸಾಹ, ಆಸಕ್ತಿ, ಶ್ರದ್ಧೆ ಇವು ಯಾವುವು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದು ಅನಂತಾನುಬಂಧಿ ಕರ್ಮದ ತೀವ್ರೋದಯ ಇದೆ. ಇದು ಮಿಥ್ಯಾತ್ವ ಕರ್ಮದ ತೀವ್ರ ಅನುಭಾಗ ಉದಯದಲ್ಲಿದೆ. ಆದ್ದರಿಂದ ಜೀವಗಳಿಗೆ ತಮ್ಮ ಮೇಲೆ ಉಪಕಾರ ಮಾಡಿಕೊಳ್ಳತಕ್ಕಂಥ ಭಾವನೆ ಬರ್ತಾ ಇಲ್ಲ. ಮಂದ ಕಷಾಯ ಉದಯ ಆದಾಗ, ಕಷಾಯ ಮಂದವಾದಾಗ ತಾನಾಗಿ ತನ್ನ ಕಲ್ಯಾಣಕ್ಕಾಗಿ ಜೀವ ಹೊರಗೆ ಬೀಳ್ತದೆ, ಹುಡುಕಾಡ್ತದೆ. ಅದು ಕಲ್ಯಾಣದ ನಿಮಿತ್ತವನ್ನು ಹುಡುಕಿಕೊಂಡು ಸತ್ಸಂಗಕ್ಕಾಗಿ ಹೋಗ್ತದೆ. ಅಂಥ ಜೀವಿಗಳಿಗೆ ಮೋಕ್ಷ ಮಾರ್ಗದ ಉಪದೇಶ ಇದೆ. ಸಮೋಶರಣ ಮಹಾವೀರ ಭಗವಂತರದ್ದು ಬಂತು, ಬಹಳ ಕಡೆಗೆ ವಿಹಾರನೂ ಮಾಡಿತು. ಕೇವಲ ಜ್ಞಾನ ಆದ ನಂತರ ಮಹಾವೀರ ಭಗವಂತರು ಎಷ್ಟೋ ಜಾಗದಲ್ಲಿ ವಿಹಾರವನ್ನು ಮಾಡಿದರು. ವಿಹಾರ ಮಾಡ್ತಾ ಇರುವಾಗ ಯಾರಾದರೂ ಅವರನ್ನು ಜಗ್ಗಿ ತಂದು ಸಮೋಶನದಲ್ಲಿ ಕೂರಿಸಿದ್ರೇನು? ಇಲ್ಲ, ಒಬ್ಬರಿಗೆ ಮಾತ್ರ ಹಾಗೆ ಮಾಡಬೇಕಾಯಿತು. ಯಾರಿಗೆ? ಅಜ್ಜಿ ಅಲ್ಲ, ಗಣಧರ್ ಪರಮೇಷ್ಠಿಗಳಿಗೆ. ಗಣಧರ್ ಪರಮೇಷ್ಠಿಗಳು ಸ್ವಯಂ ಬರಲಿಲ್ಲ, ಇಂದ್ರ ಹುಡುಕ್ಯಾಡ್ಕೊಂಡು ಹೋದ, ಅವಧಿ ಜ್ಞಾನಿ ಇದ್ದ, ಹುಡುಕ್ಯಾಡ್ಕೊಂಡು ಹೋದ. ಹುಡುಕ್ಯಾಡ್ಕೊಂಡು ಹೋದಾಗ ಬರುವಂತ ಮನಸ್ಸಾಯ್ತು. ಯಾವಾಗಾಯ್ತು? ತೀವ್ರ ಕಷಾಯ ಉದಯ ಇದ್ದಾಗಾಯ್ತು ಅಥವಾ ಮಂದ ಕಷಾಯ ಉದಯ ಇದ್ದಾಗಾಯ್ತು? ಮಂದ ಕಷಾಯ ಉದಯ ಇದ್ದಂತಹ ಜೀವಿಗಳ ಬಳಿಯಲ್ಲಿ ನಾವು ಹೋದರೆ ನಮ್ಮ ಕಾರ್ಯ ಆಗಬಹುದು. ತೀವ್ರ ಕಷಾಯ ಉದಯ ಇದ್ದಾಗ ನಾವು ಹೋದರೆ ನಮ್ಮ ಲಾಭವನ್ನು ಅವರು ತಕ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಇದು ನಿಸರ್ಗ ನಿಯಮ ಇದೆ, ಇದು ನಿಸರ್ಗ ನಿಯಮ. ಹಾಲನ್ನು ಕಾಯಿಸ್ತಾ ಇರುವಾಗ ಬಾಳ ಕಾಯಿತು, ಕುದೀತು, ಉಕ್ಕು ಬಂತು, ಉಕ್ಕು ಬಂತು ಬಂತು ಬಂತು, ಕೆನೆ ಎಲ್ಲ ಕೆಳಗೆ ಬೀಳ್ತದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀರಿ ನೀವು? ನೀರು ಹಾಕ್ತೀರಿ? ಏನು ಕೈಯಿಂದ ಹಿಡಿದು ಕೆಳಗಿಳಿಸ್ತೀರ? ಇಲ್ಲ, ಕೈ ಹಾಕಿಸಲ್ಲ, ಕೈಯಿಂದ ಹಿಡಿಯೋದು ಉಕ್ಕು ಬಂದಿದೆ ಅಂತ ಕೆಳಗಿಟ್ಬಿಡೋದು, ಏನ್ ನುಕ್ಸಾನ್ ಆಗ್ತಿತ್ತು? ಪರೋಪಕಾರವನ್ನು ಯಾವಾಗ ಮಾಡಬೇಕು ಅಂತಂದ್ರೆ ಪರೋಪಕಾರ ಯಾವಾಗ ಮಾಡಬೇಕು ಅಂತಂದ್ರೆ ನಮ್ಮ ಕೈ ಸುಡಬಾರದು, ಪರೋಪಕಾರ ಆಗಿರಬೇಕು ಅಂತ ಸಮಯದಲ್ಲಿ ಮಾಡಬೇಕು. ಕೈ ಹಚ್ಚೋದಿದ್ರೆ ಅದರಲ್ಲಿ ಉಕ್ಕು ಇರಬಾರದು, ತಂಪಿರಬೇಕು, ಕುದಿತಿರಬೇಕು, ತಳದಲ್ಲಿರಬೇಕು, ಆವಾಗ ಎತ್ತಿಡಬಹುದು. ಅದು ಉಕ್ಕು ಬಂದು ಕೆಳಗೆ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ, ಆವಾಗ ನೀವು ಕೈ ಹಾಕ್ತೀರಿ? ಅದಕ್ಕೆ ಇಲ್ಲ. ಪರೋಪಕಾರ ಯಾವಾಗ, ಹೇಗೆ, ಎಂಥ ಪರಿಸ್ಥಿತಿಯಲ್ಲಿ ಮಾಡಬೇಕು ಅನ್ನುವುದನ್ನು ಕೂಡ ತೀರ್ಥಂಕರರು ಬಹಳ ಸೂಕ್ಷ್ಮವಾಗಿ ಹೇಳಿಕೊಟ್ಟಿದ್ದಾರೆ. ತೀವ್ರ ಕಷಾಯಿ ಜೀವಗಳ ಬೆನ್ನತ್ತೋದು ಧರ್ಮಾತ್ಮರ ಕರ್ತವ್ಯ ಅಲ್ಲ ಅಂತ ಮೊದಲನೇ ವಾರ್ನಿಂಗ್ ಮಾಡಿದ್ದಾರೆ ಅವರು. ಮಂದ ಕಷಾಯಿ ಜೀವಿಗಳ ಹತ್ತಿರ ಅವು ಬೇಡಂದ್ರೂ ಹೋಗಿ ಸಂಪರ್ಕ ಮಾಡಿಕೊಳ್ಳಿ, ಪರೋಪಕಾರ ಇರಲಿ, ಪರೋಪಕಾರದ ಭಾವನೆ ಇರಲಿ, ದಯಾಭಾವ ಇರಲಿ. ಮೊದಲು ನೋಡಿಕೊಳ್ಬೇಕು ಉಕ್ಕುತ್ತಾ ಇದೆಯೋ ಅಥವಾ ಶಾಂತಿ ಇದೆಯೋ, ಆಮೇಲೆ ಹೋಗಬೇಕು. ಉಕ್ತಾ ಇರುವಾಗ ನೀವೇನ್ ಮಾಡ್ತೀರಿ? ನೀರನ್ನು ತಗೊಂಡು ಅದರೊಳಗೆ ಹಾಕಿಬಿಡ್ತೀರಿ. ಅದಕ್ಕೆ ಬ್ರೇಕ್ ಹಚ್ಚಿದ್ರು ಮೊದಲು, ಬ್ರೇಕ್ ಹಚ್ಚಿದ ನಂತರ ಆಮೇಲೆ ಕೈಯಿಂದ ಹಿಡ್ಕೊಂಡು ಕೆಳಗಿಳಿಸಿದ್ರಿ. ನೀರು ಹಾಕೋದು ಅಂತಂದ್ರೆ ಬ್ರೇಕ್ ಹಚ್ಚೋದು, ಉಕ್ಕಿ ಹೊರಗೆ ಬೀಳಬೇಡ ಅಂತ. ಆಮೇಲೆ ಹಾಲಿಗೆ ಚಿಂತೆ ಇಲ್ಲ, ನಾನು ಹಾಲು, ನನ್ನಲ್ಲಿರುವಂತಹ ಸಾರಭೂತವಾದ ವಸ್ತು ಕೆನೆ, ಆ ಕೆನೆಯೆಲ್ಲ ಹೊರಗೆ ಬೀಳ್ತಾ ಇದೆಯಲ್ಲ ಅನ್ನುವಂತ ಚಿಂತೆ ಹಾಲಿಗಿದೆಯೇನು? ಹಾಗೆ ಅನಂತಾನುಬಂಧಿ ಕಷಾಯದ ತೀವ್ರೋದಯ ಇರುವಾಗ ಸಮ್ಯಕ್ ದರ್ಶನದಂತಹ ಕೆನೆ ಉಕ್ಕಿ ಕೆಳಗೆ ಬೀಳ್ತಾ ಇದ್ರೂ ಆತ್ಮ ಎಂಬ ಹಾಲಿಗೆ ಯಾವ ಚಿಂತೆನೂ ಇರಲ್ಲ, ಬಿದ್ದ ಹಾಳಾಗುತ್ತೆ. ಆ ಕೆನೆ ಬಿತ್ತು ಅಂತಂದ್ರೆ ಹೋಯ್ತಲ್ಲ, ಇನ್ನೇನು? ಇನ್ನು ಅದೇ ಹಾಲನ್ನ ಮತ್ತೆ ಕಾಯಿಸಿದ್ರಿ ಅಂತಂದ್ರೆ ಸ್ವಲ್ಪ ಕೆನೆ ಬರಬಹುದು, ಉಳಿದಷ್ಟು ಬರ್ತದೆ ಆಮೇಲೆ. ಅದು ಜಬರ್ದಸ್ತಿ ಮತ್ತೊಂದು ಕಾಯಿಸೋದು, ಸ್ವಲ್ಪ ಕೆನೆ ಬರ್ತದೆ, ತಿಳುವಾದ ಕೆನೆ ಬರ್ತದೆ, ದಪ್ಪ ಆದ ಬರುಲ್ಲ. ಮಹಾರಾಜ್ ರೀತಿ ಹೆಂಗ ನಿಮಗ್ ಗೊತ್ತ್ರಿ? ನೋಡ್ರಿ, ಗೊತ್ತಿಲ್ಲದೆ ಯಾವುದೋ ಉಪದೇಶ ಮಾಡಬಾರದು ಅಂತ ಹೇಳಿದ. ಇದೆಲ್ಲ ಮಾಡಿ ನಾವು ಕೈ ಸುಟ್ಕೊಂಡಿದೀವಲ್ಲ ಒಮ್ಮೆ.
ಕೈ ಸುಡ್ತದೆ ಅನ್ನೋದು ಗೊತ್ತಿದೆ. ಆಮೇಲೆ ಹಾಲು ಬಿದ್ದ ನಂತರ ಕಾಯಿಸಿದ್ರೆ ಅದರಿಂದ ಬರ್ತದೆ ಅಥವಾ ಇಲ್ಲ ಅದು ಗೊತ್ತಿದೆ. ಬಂದ್ರೂ ಎಂಥದ್ದು ಬರ್ತದೆ ಅನ್ನೋದು ಗೊತ್ತಿದೆ, ಎಷ್ಟು ಬರ್ತದೆ ಅನ್ನೋದು ಗೊತ್ತಿದೆ. ಗೊತ್ತಿರ್ತಕ್ಕಂತಹ ದೃಷ್ಟಾಂತಗಳನ್ನು ಹೇಳಲಿಕ್ಕೆ ಅಡ್ಡಿ ಇಲ್ಲ. ಮತ್ತು ನಿಮಗೆ ಅದು ಸರಿಯಾಗಿ ಇವತ್ತು ಗೊತ್ತಾಗ್ತಾ ಇದೆ. ಯಾಕೆ ಗೊತ್ತಾಗ್ತಾ ಇದೆ ಅಂತಂದ್ರೆ ನೀವು ನೋಡಿದ್ದೀರಿ ಅದನ್ನ, ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಿ. ಆದರೆ ಏನ್ ನೋಡಿಲ್ಲ, ನಾವು ಯಾವುದನ್ನು ನೋಡಿದ್ದೀವಿ ಅದನ್ನು ನೀವು ನೋಡಿಲ್ಲ. ಅದು ನಾವು ನೋಡಿದ್ದನ್ನ ನಿಮಗೆ ತಿಳಿ ಹೇಳಬೇಕು ಅಂತಂದ್ರೆ ಅದು ಕಠಿಣ ಆಗ್ತಾ ಇದೆ. ಅದನ್ನ ಸರಳ ಮಾಡಬೇಕು ಅಂತಂದ್ರೆ ಈ ಹಾಲಿನ ಉದಾಹರಣೆ ತಗೋಬೇಕು. ಅನಂತ ಅನುಬಂಧಿ ಉದಯದ ತೀವ್ರ ಉದಯ ಅಂತಂದ್ರೆ ಇದ್ದಂ ಗೊತ್ತಾಗಲ್ಲ. ಹಾಲಿನ ಉದಾಹರಣೆ ಬಂತು ಅಂತಂದ್ರೆ ತೀವ್ರ ಯಾವ ತರ, ಮಂದ ಯಾವ ತರ, ಎಲ್ಲ ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ. ಪರೋಪಕಾರಕ್ಕಾಗಿ ಬದುಕು ಇಲ್ಲ, ಮೊದಲು ನಿಜ ಉಪಕಾರಕ್ಕಾಗಿ ಬದುಕು ಇದೆ. ಈ ವಿಷಯವನ್ನು ಗಚ್ಚಿ ಮಾಡಿಕೊಳ್ಳಿ. ನಿಜ ಉಪಕಾರಕ್ಕಾಗಿ ಬದುಕು ಇದೆ. ಆಮೇಲೆ ನಾವು ನಿಜ ಉಪಕಾರವನ್ನು ಮಾಡುವುದನ್ನ ಕಲ್ತಿದ್ದೇವೆ ಅಂತಂದ್ರೆ ನಮ್ಮ ಶಕ್ತಿ ಇದ್ದಷ್ಟು ಪರೋಪಕಾರವನ್ನು ಕೂಡ ಮಾಡುವಂತ ಕರ್ತವ್ಯ ನಮಗಿದೆ. ನಮ್ಮ ಉಪಕಾರವನ್ನೂ ಮಾಡಿಕೊಳ್ಳಬೇಕು, ಪರರ ಉಪಕಾರವನ್ನೂ ಮಾಡಬೇಕು. ಈ ಸಂದೇಶವನ್ನ ತೀರ್ಥಂಕರರು ಕೊಟ್ಟಿದ್ದಾರೆ. ಜೀವೋ ಔರ್ ಜೀನಿದು, ಬದುಕು ಮತ್ತು ಬದುಕಲು ಗೋಡು. ಮೊದಲೇನ್ ಹೇಳಿದ್ರು? ಬದುಕು ಇದನ್ನು ಹೇಳಿದ್ರು. ಆಮೇಲೆ ಬದುಕಲು ಬಿಡು, ಸಹಾಯಕವಾಗು, ನೆರವಾಗು. ಈ ತರ ಯಾಕೆ ಹೇಳಿದ್ರು? ಬದುಕಲುಗಳು ಮತ್ತು ಬದುಕು ಹಿಂಗ್ಯಾಕೆ ಹೇಳಿಲ್ಲ ಉಲ್ಟಾ? ಹೀಗೆ ಹೇಳ್ಬಹುದಾಗಿತ್ತಲ್ಲ, ನೀನು ಊಟ ಮಾಡುವುದಕ್ಕಿಂತ ಮೊದಲು ಪರರಿಗೆ ಊಟ ಮಾಡಿಸು. ನೀನು ಊಟ ಮಾಡುವುದಕ್ಕಿಂತ ಮೊದಲು ಪರರಿಗೆ ಊಟ ಮಾಡಿಸು. ಯಾವ ಜೀವಿಗೆ ತಾನು ಊಟ ಹೇಗೆ ಮಾಡಬೇಕು ಅದೇ ಗೊತ್ತಿಲ್ಲ, ಆ ಜೀವಿ ಪರರಿಗೆ ಊಟವನ್ನು ಮಾಡಿಸಬಹುದೇನು? ಜೀವೋರ್ ಜೀನದು ಅಂದ್ರೆ ಏನರ್ಥ? ನಾವು ಊಟ ತಯಾರು ಮಾಡೋದು ಕಲಿಯಬೇಕು, ಊಟ ಹೇಗೆ ಮಾಡೋದಿರ್ತದೆ ಅದನ್ನೂ ಕಲಿಯಬೇಕು. ಆಮೇಲೆ ಇದನ್ನು ಕಲಿತಾಗ ಇಂಥ ಊಟ ಪರರಿಗೂ ಸಿಗಬೇಕು ಅನ್ನುವಂಥ ವಿಕಲ್ಪ ಮನಸ್ಸಿನಲ್ಲಿ ಬರಬೇಕು. ತಾನು ಮೊದಲು ಊಟ ತಯಾರು ಮಾಡಿ ತಾನು ಮೊದಲು ಊಟ ಮಾಡಬೇಕು. ಹಂಗ್ಯಂಗ್ರಿ ಅತಿಥಿ ಸಂವಿಭಾಗ ಅಂತಂದ್ರೆ ಮೊದಲು ಬ್ಯಾರೇದವ್ರನ್ನ ಕರೆಯದಿರ್ತೀತಿ, ಮತ್ ನೀವೇನು ಉಲ್ಟಾ ಹೇಳ್ಕತ್ರಿ? ಹಾಗಲ್ಲ, ತಾವು ಅದನ್ನ ಮೊದಲು ಟೇಸ್ಟ್ ಮಾಡಿ ನೋಡಬೇಕು. ನಾವು ಯಾವುದನ್ನು ತಯಾರು ಮಾಡಿದ್ದೇವೆ ಸರಿ ಇದೆಯೋ ಅಥವಾ ಇಲ್ಲ ನೋಡೋದೇನು ತಪ್ಪಿದೇನು ಇಲ್ಲ. ನಾವು ಒಂದು ವೇಳೆ ಇದ್ದದ್ದನ್ನ ತಪ್ಪು ತಯಾರು ಮಾಡಿದ್ದೇವೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಮತ್ತು ಹಾಗೇನೆ ಅದನ್ನು ಪರರಿಗೆ ಕೊಟ್ಟಿವ ಅಂತಂದ್ರೆ ಹಾನಿ ಆಗುತ್ತೆ. ಪರರ ಉಪಕಾರ ಆಗುವ ಸ್ಥಾನದಲ್ಲಿ ಅಪಕಾರನೂ ಆಗಬಹುದು. ರಾಮನಿಗೆ ಅತಿಥಿ ಸಂವಿಭಾಗ ಮಾಡುವಂತಹ ಮುದುಕಿ ಯಾರಕ್ಕೆ? ಶಬರಿ. ಶಬರಿ ಬಾರೆಹಣ್ಣನ್ನ, ಮತ್ತೇನಿರಲಿಲ್ಲ ಕಾಡಿನಲ್ಲಿ, ಬಾರೆಹಣ್ಣು ಮಾತ್ರ ಸಿಗ್ತಿತ್ತು. ಆ ಬಾರೆಹಣ್ಣನ್ನ ತಗೊಂಡು ಬಂದು ಸೀದಾ ರಾಮನಿಗೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಹೇಳಿ? ಎಂಥ ಟೇಸ್ಟ್ ಮಾಡಿ ಇಟ್ಟು ನಂತರ ಕೊಟ್ಲು, ಎಷ್ಟು ವಿವೇಕಿದೆ ನೋಡಿ ಅಲ್ಲಿ. ಮತ್ತೆ ನೀವೇನು ಹೇಳ್ತೀರಿ? ಏ ಇದನ್ನು ನಾವು ಮೊದಲು ತಿನ್ನೋದಿಲ್ಲ, ಹೋಳಿಗೆ ಮಾಡಿದೀವಿ ಅಂದಮೇಲೆ ಮಹಾರಾಜರಿಗೆ ಕೊಟ್ಟೆ ನಾವು ತಿನ್ನೋದು, ಉಳಿದದ್ದನ್ನು ನಾವು ತಗೋಬೇಕು ಅಲ್ಲ. ಹೋಳಿಗೆ ಎಂತದಾಗೈತಿ, ಏನಾಗೈತಿ, ಸಕ್ಕರೆ ಕಮ್ಮಿ ಇತ್ತು, ತುಪ್ಪ ಕಮ್ಮಿ ಇತ್ತು, ನೋಡೋದೇನು ತಪ್ಪಿದೇನು? ನೀವು ಟೆಸ್ಟ್ ಮಾಡಲಿಲ್ಲ ಅಂದ್ರೆ ಮಹಾರಾಜ್ರೆ ಏನ್ ಮಾಡಬೇಕು? ಆ ಸಕ್ಕರೆ ಹೆಚ್ಚಾದ್ರೂ ಕಮ್ಮಿ ಆಗಿದ್ರು ಅವ್ರೇನು ಹೇಳಕ್ ಬರಲ್ಲ, ಕೇಳಕ್ ಬರಲ್ಲ. ನಂತರನು ಹೇಳಕ್ ಬರಲ್ಲ. ನಂತರ ಹೇಳಕ್ ಬರಲ್ಲ. ಅತಿಥಿ ಸಮೀಭಾಗ ಅಂತಾರೆ ಈ ತರ ಅಲ್ಲ. ಮೊದಲು ಅವ್ರಿಗೆ ಕೊಡೋದು, ಆಮೇಲೆ ನಾವು ತಿನ್ನೋದು. ಇಲ್ಲ, ನಾವು ತಿನ್ನೋದು, ನಂತರ ಅತಿಥಿಗಳಿಗೆ ಕೊಡೋದು. ಇದು ಸರಿ ಇದೆ ಅಂದ್ರೆ ಊಟ ಮಾಡ್ರಿ ಅಂತಲ್ಲ, ಟೇಸ್ಟ್ ಮಾಡ್ರಿ ಅಂತ. ನಾವು ನಮ್ಮ ವಸ್ತುವನ್ನು ಕೊಡ್ತಾ ಇದ್ದೀವಿ ಅಂದಮೇಲೆ ನಾವು ಅದನ್ನು ಟೇಸ್ಟ್ ಮಾಡಿ ರುಚಿ ನೋಡಿ ಸರಿಯಾಗಿತ್ತು ಅಂತಂದ್ರೆ ಅದನ್ನು ಕೊಡುವಂತ ಕಾರ್ಯವನ್ನು ಮಾಡಬೇಕು, ಕೊಡಲಿಕ್ಕೆ ಯೋಗ್ಯದೆ ಅಂತ ತಿಳ್ಕೊಳ್ಬೇಕು. ಇದು ನಿಜವಾದ ಅತಿಥಿ ಸಮೀಭಾಗ. ಈ ವಿಧಿಯನ್ನು ಮರೆಯಿತು ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ಅತಿಥಿಗಳು ಏನು ಅನ್ನಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಹೇಗಿದೆ ಅದನ್ನು ಸ್ವೀಕಾರ ಮಾಡೋದಷ್ಟೇ. ಸಮತಾಭಾವ, ಗೋಚರಿ ವೃತ್ತಿ, ಕಚ್ಚಾ ಇದ್ರೂ ಸ್ವಹ ಮಾಡಬೇಕು. ನೀವೇನು ಕೈಯಾಗಿ ಕೊಡ್ತೀರಿ ಸ್ವಹ, ಕಚ್ಚಾ ಇರಲಿ, ಪಕ್ಕ ಇರಲಿ, ಏನು ದೋಷ ಇರಲಿ, ನಿರ್ದೋಷ ಇರಲಿ, ಅದನ್ನೆಲ್ಲ ಸ್ವೀಕಾರ ಮಾಡಬೇಕಲ್ಲ. ಶಬರಿ ಮಾಡಿದ್ದು ತಪ್ಪು ಸರಿನೋ? ಕೆಲವೊಬ್ಬರಿಗೆ ತಪ್ಪು ಅನಿಸಬಹುದು ಅದು, ಆದರೆ ಅದೊಂದು ಉದಾಹರಣೆ ಮಾತ್ರ ಇದೆ. ನಾವು ಅತಿಥಿ ಸಮೀಭಾಗವನ್ನು ಮಾಡುವಾಗ ಯಾವ ತರ ಇರಬೇಕು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರಷ್ಟೇ. ತಿಂದು ನೀವೇನಂತೀರಿ, ತಿಂದು ಎಂಜಲ ಮಾಡಿ ಕೊಡ್ಕೋದಳಿಕೆ ಏನು ವಿವೇಕ ಐತೆ ಇಲ್ಲೋ ಅಂತ. ಹಿಂಗ್ ಕಚ್ಚಿ ಹಿಂಗ್ ಇಟ್ಟು ಕಚ್ಚಿದ್ದನ್ನು ಕೊಡ್ಕೋದಳು. ಭಾವ ಚಲೋ ಇದ್ದೂರಿ, ಆದ್ರೆ ಕಚ್ಚಿದ್ದನ್ನು ಕೊಡೋದಂತಂದ್ರೆ ಸ್ವತಃ ತಿನ್ನೋ ಸಲುವಾಗಿ ಕಚ್ಚಿಲ್ರಿ, ಪರ್ರಿ ತಿನ್ನೋ ಸಲುವಾಗಿ ಕಚ್ಚಿಟ್ಟಿದ್ದೈತಲ್ಲ. ಇದು ಸರಿ ಇದೆಯೋ ತಪ್ಪಿದೆಯೋ? ಜೈನ ಧರ್ಮದ ಪ್ರಕಾರ ಇದು ತಪ್ಪು. ಆ ಶಬರಿ ಉದಾಹರಣೆ ನಮ್ಮಲ್ಲಿದೆಯೋ ಅವರಲ್ಲಿದೆ? ಅವರಲ್ಲಿದೆ. ಆದರೆ ಇಲ್ಲಿ ತೋರಿಸಿಕೊಟ್ಟದ್ದೇನು ಅಂತಂದ್ರೆ ಅಲ್ಲಿಯೂ ಕೂಡ ತಿಂದು ಎಂಜಲಿದ್ದನ್ನು ಕೊಡಬೇಕು ಅಂತ ಏನ ವಿಧಾನ ಇಲ್ಲ. ಯಾವ ಸಂಪ್ರದಾಯದಲ್ಲೂ ಈ ತರದ ವಿಧಾನ ಇಲ್ಲ. ಆದರೆ ಆ ಉದಾಹರಣೆಯಲ್ಲಿ ಶಬರಿಯನ್ನು ಮುಂದೆ ಮಾಡಿ ಆ ತರದ್ದೇನು ತೋರಿಸಿಕೊಟ್ಟಿದಾರಲ್ಲ, ಅದು ಭಕ್ತಿಯ ಅತಿಶಯ ಉತ್ಕೃಷ್ಟ ಭಕ್ತಿ ಹೀಗಿರುತ್ತದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರಷ್ಟೇ. ಅದನ್ನು ತಿಳ್ಕೊಳ್ಬೇಕು, ವಿವೇಕದಿಂದ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಶಬರಿಗೆ ಅತಿಥಿ ಸಮೀಭಾಗದ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತಂದ್ರೆ ತಾನು ಕಚ್ಚಿದ್ದನ್ನು ಅಷ್ಟೇ ಕೊಡ್ತಿದ್ದಳು ಅಂತ. ಒಂದನ್ನಷ್ಟು ಎಷ್ಟು ಮಾಡಬಹುದಾಗಿತ್ತಲ್ಲ, ಹಾ ಎಲ್ಲ ಸರಿ ಇದು ಅಂತ ಹೇಳಬಹುದಾಗಿತ್ತು. ಪ್ರತಿಯೊಂದು ಹಣ್ಣು ಬೇರೆ ಇದೆ, ಆಮೇಲೆ ಆ ಹಣ್ಣನ್ನು ನೋಡದೆ ಹೇಗೆ ಕೊಡೋದು? ಒಂದು ಹಣ್ಣು ಸರಿಯುತ್ತು ಅಂತಂದ್ರೆ ಎಲ್ಲ ಹಣ್ಣು ಸರಿ ಇರ್ತಾವಂತ ಗ್ಯಾರಂಟಿ ಇದೆ? ಇಲ್ಲ. ಒಂದು ಅಕ್ಕಿ ಕಾಳು ಕುದ್ದಿತ್ತು ಅಂತಂದ್ರೆ ಎಲ್ಲ ಅಕ್ಕಿ ಕಾಳು ಕುದ್ದಿದವಂತ ಇದನ್ನು ಗ್ಯಾರಂಟಿ ತಗೋಬಹುದು. ಒಂದು ಅಕ್ಕಿ ಕಾಳು ಹೊರಗೆ ತೆಗೆದು ಹಿಂಗ್ ಮಾಡಿ ನೋಡ್ತಾರೆ ಅದನ್ನು. ಮಹಾರಾಜ್ ನಿಮ್ಗೆ ಹೆಂಗ್ ಗೊತ್ತ್ರಿ ಇದ? ಮತ್ ನಾವೇನು ಅಕ್ಕಿ ಕುದಿಸಿಲ್ಲ, ಏನ್ ಮಾಡಿಲ್ಲ. ನಾವು ಬ್ರಹ್ಮಚರ್ಯ ಅವಸದಾಗ ಅಷ್ಟೇ ಅಲ್ಲ, ಹಿಂದ ಮುಂದೆ ಎಲ್ಲ ಮಾಡಬೇಕಾಗಿರ್ತಕ್ಕಂಥ ಪ್ರಸಂಗಗಳು ಬಂದಿವೆ. ಆಚಾರ್ಯರಿಗೆ ಚೌಕ ಹಚ್ಚಿ ಆಹಾರ ಕೊಡಬೇಕು ಅಂತಂದ್ರೆ ಅನುಭವ ಇಲ್ಲದ ಚೌಕ ಹಚ್ಚಬೇಕೇನು? ಮೊದಲನ್ನ ಅನುಭವ ಇತ್ತಲ್ಲ. ಅಕ್ಕಿ ಕಾಳು ಒಂದು ಕುದ್ದಿತ್ತು ಅಂತಂದ್ರೆ ಆಯ್ತು, ಎಲ್ಲ ಕುದಿದವೇನು ಪ್ರತಿಯೊಂದು ಅಕ್ಕಿ ಕಾಳನ್ನು ನೋಡಬೇಕು. ಆದರೆ ಹಣ್ಣು ಪ್ರತಿಯೊಂದನ್ನು ನೋಡಬೇಕು. ಶಬರಿ ಹಾಕಿ ಹಾಗೆ ಯಾಕೆ ಮಾಡಿದಳು ಅಂತಂದ್ರೆ ಹಣ್ಣಿನ ಮೇಲೆ ವಿಶ್ವಾಸ ಇಲ್ಲ, ಅದು ಅಕ್ಕಿ ಅಲ್ಲ ಹಣ್ಣಲ್ಲದು. ಎಲ್ಲ ಪ್ರತಿಯೊಂದು ಹಣ್ಣನ್ನು ಕಚ್ಚಿ ನೋಡಿ ಬ್ಯಾರೆ ಮಾಡ್ತಿದ್ರು. ಹುಳಿ ಇದ್ರೆ ಈ ಕಡೆ, ಸಿಹಿ ಇದ್ರೆ ಈಚೆ, ಎರಡನ್ನು ಬೇರೆ ಬೇರೆ ಮಾಡಿ ರಾಮನಿಗೆ ಯಾವುದನ್ನು ತಿನ್ನಲಿ ಕೊಟ್ಲು? ಅವು ಕಚ್ಚಿದ್ದನ್ನು ಕೊಟ್ಲು. ನೀವು ಆತರ ಮಾಡವ್ರ? ಸಪ್ಪರ್ಚಂದ್ ಕಚ್ಚಿ ಬಿಡೋದ? ಮಹಾರಾಜರು ಉತ್ಕೃಷ್ಟ ಭಕ್ತಿ ಐತ್ರಿ ನಮ್ದು. ಸಿಹಿ ಇದಾವ ಇವು ಫಲಗಳು. ಅದ್ ನೋಡು ಸಲ ಕಚ್ಚಿಟ್ಟಿದ್ದೇವ್ರಿ ಅನ್ನೋದು. ಹಾಗೆ ಆಗ್ತದೇನು ಇಲ್ಲ. ಇನ್ನು ಹಣ್ಣಿನ ವಿಷಯದಲ್ಲಿ ಹಣ್ಣು ಹಣ್ಣು ಹಣ್ಣಿನ ವಿಷಯದಲ್ಲಿ ಹಣ್ಣು ಸ್ವಲ್ಪ ಹುಳಿಯುತ್ತಂದ್ರೂ ನಾವು ಕೈ ಮುಚ್ಕೋಬಹುದು. ಹಣ್ಣು ಕಚ್ಚಾಯಿತು, ರೊಟ್ಟಿ ಕಚ್ಚಾಯಿತು, ಸಾರನೂ ಕಚ್ಚಾಯಿತು, ಕೈ ಹಂಗೆ ಮುಚ್ಚೋದು? ಅಂತರಾಯ ಮಾಡಬೇಕು ಒಂದು, ಇಲ್ಲ ಅಂತಂದ್ರೆ ಇರಲಿ, ಸಹನ್ ಮಾಡೋಣ, ಸ್ವೀಕಾರ ಮಾಡೋಣ. ಹಾ, ಅಲ್ಲಿ ತೋರಿಸಿಕೊಟ್ಟಿರತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಭಕ್ತಿ ಹೇಗೆ ಇರಬೇಕು, ಹೇಗೆ ಭಕ್ತಿ ಇರಬೇಕು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಅಷ್ಟೇ. ಹಣ್ಣನ್ನು ನಾವು ಅನುಮಾನ ದೃಷ್ಟಿಯಿಂದ ಇದು ಸಿಹಿ ಇರಬಹುದು, ಇದು ಹುಳಿ ಇರಬಹುದು ಅಂತಕ್ಕಂಥದ್ದನ್ನು ನೋಡಿ ಇಡೋದಿರ್ತದೆ. ಪರೋಪಕಾರ ನಾವು ಯಾವಾಗ ಮಾಡಬೇಕು ಅಂತಂದ್ರೆ ನಮ್ಮ ಮೇಲೆ ಉಪಕಾರ ಮಾಡಿದ್ದೇವೆ ಅಂತಂದ್ರೆ ನಾವು ಪರೋಪಕಾರವನ್ನು ಮಾಡಬೇಕು. ನಾವು ನಮ್ಮ ಬದುಕಿನ ಎಲ್ಲಾ ಕಷ್ಟಗಳನ್ನು ದೂರ ಮಾಡಿಕೊಂಡು ನಾವು ಹೇಗೆ ಸುಖವಾಗಿ ಜೀವಿಸ್ತಾ ಇದ್ದೇವೆ ಹಾಗೆ ಪರರೂ ಕೂಡ ಸುಖದಲ್ಲಿ ಇರಲಿ ಅನ್ನುವಂತಹ ಭಾವನೆ ಉತ್ಕೃಷ್ಟವಾಗಿರಬೇಕು. ಮನುಷ್ಯರನ್ನೂ ಕೂಡ ಉಪಕಾರದ ದೃಷ್ಟಿಯಿಂದ ನೋಡಬೇಕು. ದುಃಖವನ್ನು ದೂರ ಮಾಡತಕ್ಕಂಥ ಭಾವನೆ ಯಾವಾಗಲೂ ಇರಬೇಕು. ಮನುಷ್ಯರ ಮೇಲೆ ಉಪಕಾರ ಮಾಡುವಂತಹ ಕರ್ತವ್ಯದಕ್ಕಿಂತಲೂ ಹೆಚ್ಚು ಉಪಕಾರದ ದೃಷ್ಟಿ ಪಶುಗಳ ಮೇಲೆ ಇರಬೇಕು. ಮನುಷ್ಯ ಎಲ್ಲಿಯೋ ಹುಡುಕೊಂಡು ತಿಂದು ಬಿಡ್ತಾನೆ, ಸುಖಿಯಾಗಿರ್ತಾನೆ. ಮನುಷ್ಯನ ಚಿಂತೆ ಅಷ್ಟೇ ಇಲ್ಲ, ಪಶುಗಳ ಚಿಂತೆ. ಪಶುಗಳನ್ನು ಕಟ್ಟಿ ಹಾಕಿರ್ತಾರೆ, ಅವುಗಳಿಗೇನು ಬೇಕು? ಆಹಾರ ಬೇಕು. ನೀರು ಆಹಾರ ಎರಡಿದ್ರೆ ಮುಗಿಯಿತು. ರೋಗಿತ್ತು ಅಂತಂದ್ರೆ ಔಷಧಿ ದಾನ ಬೇಕು. ಇದು ಕೂಡ ವಯಾವೃತ್ತಿ ಭಾವನೆ. ಸಕಲ ಜೀವಿಗಳು ಸುಖಿಯಾಗಿರಲಿ ಅನ್ನುವಂತಹ ಭಾವನೆಯೇ ವ್ಯಾಪಕ ವಯಾವೃತ್ತಿ ಭಾವನೆ. ಅತಿಥಿಗಳ ಸತ್ಕಾರ ಮಾಡುವುದೇ ವಯಾವೃತ್ತಿ ಭಾವನೆಯಲ್ಲ. ಅತಿಥಿಗಳ ಕೈಕಾಲು ಒತ್ತೋದು, ಔಷಧಿ ದಾನ ಮಾಡೋದು, ಆಹಾರ ದಾನ ಮಾಡೋದು, ಅವರಿಗೆ ಬೇಕಾಗುವಂತಹ ವಸ್ತುಗಳನ್ನು ಒದಗಿಸಿಕೊಡೋದು, ಇದೇ ವಯಾವೃತ್ತಿ ಅಲ್ಲ. ವಯಾವೃತ್ತಿ ವ್ಯಾಪಕ ದೃಷ್ಟಿಯಿಂದ ಇದನ್ನು ನೋಡುವಂತಹ ಅವಶ್ಯಕತೆ ಇದೆ. ವಯಾವೃತ್ತಿ ಅಂತಂದರೆ ಮನುಷ್ಯರು ಜೀವಿಗಳು, ಪಶುಗಳು ಕೂಡ ಜೀವಿಗಳು. ಜೀವ ಮಾತ್ರ ಎಲ್ಲವೂ, ಎಲ್ಲಾ ಜೀವಿಗಳು ಕಷ್ಟದಲ್ಲಿ ಇವೆ ಅನ್ನುವಂಥದ್ದು ಗೊತ್ತಿದೆ ನಮಗೆ. ಮನುಷ್ಯರಷ್ಟೇ ಕಷ್ಟದಲ್ಲಿರಲ್ಲ, ಪಶುಗಳೂ ಕೂಡ ಕಷ್ಟದಲ್ಲಿವೆ. ಆಮೇಲೆ ಎಂಥ ಪಶುಗಳಿಗೆ ನಾವು ಉಪಕಾರ ಮಾಡಬೇಕು ಅನ್ನುವಂತಹ ಚಿಂತನೆ ಶುರು ಆಗಬೇಕು. ಇವು ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳಿಕ್ಕೆ ಇದು ಕೂಡ ಕಾರಣ ಆಗಬಹುದು. ಪಶುಗಳ ಸೇವೆಯನ್ನ ಮಾಡುವಾಗ ತೀರ್ಥಂಕರ ಪ್ರಕೃತಿ ಕಟ್ಟುಲ್ಲ. ಅದ್ ಹೆಂಗ್ರಿ ಶಗ್ನ ತೆಗಿತ್ನಾಗ ಹೆಂಗ್ ತೀರ್ಥಂಕರ ಪ್ರಕೃತಿ ಕಟ್ಟೋದ್ರಿ? ಮೇವು ಹಕ್ಕುತ್ನಾಗ ಹೆಂಗ್ ತೀರ್ಥಂಕರ ಪ್ರಕೃತಿ ಕಟ್ಟೋದ? ನೀರು ಕುಡಿಸುವಾಗ ಹೆಂಗ್ ತೀರ್ಥಂಕರ ಪ್ರಕೃತಿ ಕಟ್ಟೋದದ? ಇಲ್ಲಿ ಬಂದು ಪಂಡಾಲ್ದಾಗ ಕೂತ್ಕೊಂಡು ಪೂಜಾ ಮಾಡುವಾಗ ಕಟ್ತೈತೆ ಅದು. ಈ ತರ ಇದೇನು ಇಲ್ಲ. ಮನಸ್ಸಿನ ವಿಶುದ್ಧಿಯಿಂದ ತೀರ್ಥಂಕರ ಪ್ರಕೃತಿ ಕಟ್ಟುತ್ತೆ. ಮನಸ್ಸಿನಲ್ಲಿ ನಿರಂತರವಾಗಿ ದಯಾಭಾವ, ನಾನು ಪಶುಗಳ ಮೇಲೆ ಉಪಕಾರ ಮಾಡಬೇಕು, ನನ್ನಲ್ಲಿ ಎಷ್ಟು ಶಕ್ತಿ ಇದೆಯೋ, ಶಕ್ತಿ ತಸ್ ತ್ಯಾಗ, ಶಕ್ತಿ ತಸ್ ದಾನ, ವಯಾವೃತ್ತಿ, ಇದನ್ನು ನಾನು ಮಾಡಬೇಕು. ಪಶುಗಳು ನನ್ನಿಂದ ಉಪಕೃತವಾಗಿರಬೇಕು, ನನ್ನಿಂದ ಸುಖಿಯಾಗಿರಬೇಕು, ಅವುಗಳ ಕಡೆಗೆ ನಾನು ಲಕ್ಷ್ಯ ಹರಿಸಲೇಬೇಕು, ಲಕ್ಷ್ಯ ಹರಿಯಬೇಕು ನಂದು ಅನ್ನುವಂತಹ ವಿಚಾರ ಇರಬೇಕು ಯಾವಾಗಲೂ. ಗೋಶಾಲ ಎದಕ್ಕೆ ತೆಗೆದಿರುವುದು? ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳುವುದರ ಸಲುವಾಗಿ. ಷೋಡಶ್ ಕಾರಣ ನೋಂಪಿಯನ್ನು ಯಾಕೆ ಮಾಡ್ತಾ ಇರುವುದು? ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳುವುದರ ಸಲುವಾಗಿ. ಈ ನೋಂಪಿ ಮಾತ್ರ ತೀರ್ಥಂಕರ ಪ್ರಕೃತಿಯ ಬಂಧದ ಕಾರಣ ಅಲ್ಲ. ಈ ನೋಂಪಿಯಲ್ಲಿ ಇರತಕ್ಕಂಥ ವಿಷಯಗಳನ್ನು ನಾವು ನಮ್ಮ ಬದುಕಿನಲ್ಲಿ ಸಾಕ್ಷಾತ್ ಅಳವಡಿಸಿಕೊಳ್ಳಬೇಕು, ಕ್ರಿಯಾರೂಪದಲ್ಲಿ ಬರಬೇಕು. ಪ್ರತಿಯೊಬ್ಬರೂ ಸಂಕಲ್ಪ ಮಾಡಿಕೊಳ್ಳಬೇಕು. ಇಲ್ಲಿ ಕೂತ್ಕೊಂಡವರು ನಾವು ಆ ಪಶುಗಳ ಮೇಲೆ ಯಾವ ತರದಿಂದ ಉಪಕಾರ ಮಾಡಬಹುದು ಅನ್ನತಕ್ಕಂಥ ವಿಚಾರ ಇರಲೇಬೇಕು. ಅದು ನಮ್ಮ ಬದುಕಿನ ಅಂಗ, ನಮ್ಮ ಜೀವನದ ಅದೊಂದು ಅಂಗ. ಅದು ಜೀವನದ ಅಂಗ ಅಂತಂದ್ರೆ ಧರ್ಮದ ಅಂಗ. ಅದು ಧರ್ಮ. ಸಾಕ್ಷಾತ್ ಧರ್ಮ ಪೂಜೆಯಲ್ಲಿಲ್ಲ. ಸಾಕ್ಷಾತ್ ಧರ್ಮ ನಾವು ಆ ಪಶುಗಳಿಗೆ ಹೋಗಿ ಉಪಕಾರ ಮಾಡಬೇಕು. ಇದು ನಮ್ಮ ಸಾಕ್ಷಾತ್ ಧರ್ಮ ಇದೆ. ಅವು ನಮ್ಮ ಅಂಗ, ನಾವು ಅವುಗಳ ಅಂಗ. ಅವು ನಮ್ಮ ದಾರಿಯನ್ನು ಕಾಯ್ತಿರ್ತವೆ. ಧರ್ಮಾತ್ಮರು ಯಾವಾಗ ಬಂದಾರು? ನೋಂಪಿ ಮಾಡವರು ನಮ್ಮ ಕಡೆ ಯಾವಾಗ ಬಂದಾರು? ದಾರಿ ಕಾಯ್ತಿರ್ತವೆ ಇಲ್ಲ. ನೋಂಪಿ ಮಾಡ್ರು ಮನೆಗೆ ಹೋದ್ರು ಅಂತಂದ್ರೆ ನಮ್ಮ ಕಡೆ ಯಾಕೆ ಬರ್ಲಿಲ್ಲಲ್ಲ ಅವ್ರ? ದುಃಖಿ ಆಗ್ತಾವಿಲ್ಲ? ಯಾವಾಗ ಒಮ್ಮೆ ಹೋಗಿ ಬಂದಿದ್ದೀರಿ ಆ ಕಡೆ? ಇಲ್ಲ. ಅದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರು, ಕಮಿಟಿ ಮಾಡಿದರು. ಆ ಕಮಿಟಿ ಅವರು ಹೋಗಬೇಕು ಬರಬೇಕು, ಹೋಗಬೇಕು ಬರಬೇಕು, ಅವರಿಗೆ ಬಿಟ್ಟದ್ದು. ನಮಗೇನ್ ಚಿಂತೆ? ವಯಾವೃತ್ತಿ ಭಾವನೆ, ಕಮಿಟಿಯವರಿಗಿರಲ್ಲ. ಆಮೇಲೆ ಹೀಗೆ ಮಾಡಿ ಕಮಿಟಿಯವ್ರಿಗೆ ಹೇಳ್ಬಿಡೋದು, ನಾವೊಂದು ಪೂಜಾ ಕಮಿಟಿ ತಯಾರು ಮಾಡಿದ್ದೇವೆ ನಿಮ್ಮದು, ನೀವೊಂದು 10 ಜನ ಇರ್ತೀರಿ. ಷೋಡಶ್ ಕಾರಣ ಪೂಜೆ ಏನಿದೆಯಲ್ಲ ನೀವು ಮಾಡೋದು. ತೀರ್ಥಂಕರ್ ಪ್ರಕೃತಿ ನಮಗ್ ಕಟ್ಟಬೇಕು, ಪೂಜಾ ನೀವು ಮಾಡಬೇಕು. ಆಗ್ತದೆ? ಅದೇ ತರ ವಿಚಾರ ಮಾಡಬೇಕು. ನಾವು ಪಶುಗಳ ಉಪಕಾರವನ್ನು ಮಾಡಿದ್ವು ಅಂತಂದ್ರೆ ನಮ್ಮ ವತಿಯಿಂದ ಆಗಿರಬೇಕು ಅದು. ಸ್ವಲ್ಪ ಸಂಕಲ್ಪ ತಕ್ಕೊಳ್ಳಿ, ಸ್ವಲ್ಪ ಆ ಕಡೆಗೆ ಲಕ್ಷ ಇರಲಿ, ಮನೆ ಮನೆಯವರದ್ದು ಕೂಡ ಲಕ್ಷ ಇರಲಿ. ಅದನ್ನೇನ್ ಮಾಡೋದು, ಇಂತಿಷ್ಟ ಪಶುಗಳನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತಕ್ಕಂತ ಸಂಕಲ್ಪ ದತ್ತಕ್ ತಗೊಳ್ಳೋದು. ದನಗಳನ್ನು ದತ್ತಕ್ ತಗೊಳ್ಳೋದ್ರಿ ಆಗುಲ್ಲ, ಆಗ್ತೈತಲ್ಲ. ಒಂದು ದತ್ತಕ್ ತಗೋರಿ, ಎರಡು ದತ್ತಕ್ ತಗೋರಿ, ತಗೋರಿ ನೀವು. ಆ ಪಶು ಅದರ ಜೀವನ ಎಷ್ಟಿದೆಯೋ ಅಷ್ಟು ಜೀವನ ಇರುವ ತನಕ ಅದರ ಮೇಲೆ ಉಪಕಾರ ಮಾಡುವುದು. ಅದನ್ನು ನೀವು ತಂದು ಮನೆಯಲ್ಲಿ ಕೊಟ್ಕೊಂಡ್ರು ಅಷ್ಟೇ, ಗೋಶಾಲೆಯಲ್ಲಿ ಇಟ್ಟರು ಅಷ್ಟೇ. ಪಶುಗಳನ್ನು ದತ್ತಕ್ ತಗೊಂಡು ಅದನ್ನು ಸೇವಾ ಮಾಡಿದ್ರಿ ಅಂತಂದ್ರೆ ನಕ್ಕಿ ತೀರ್ಥಂಕರ ಪ್ರಕೃತಿ ಕಟ್ಟುವಂತ ಸಂಸ್ಕಾರ ಇಲ್ಲಿ ಬಿದ್ದೇ ಬೀಳ್ತದೆ. ನಮ್ಮ ಮನೆಯ ಪಶುಗಳನ್ನು ನಾವು ಎಷ್ಟು ಎಚ್ಚರಿಕೆಯಿಂದ ಸೇವೆ ಮಾಡ್ತೇವೆ, ಎಷ್ಟು ಎಚ್ಚರಿಕೆಯಿಂದ ಇಟ್ಕೊಂಡಿರ್ತೇವೆ, ಎಷ್ಟು ಎಚ್ಚರಿಕೆಯಿಂದ ನೀರು ಕುಡಿಸ್ತೇವೆ, ಮೇವು ಹಾಕ್ತೇವೆ, ಇದು ಸ್ವಾರ್ಥದ ದೃಷ್ಟಿಯಿಂದ ಇದೆ, ಇದು ಉಪಕಾರ ಅಲ್ಲ. ಇಲ್ಲಿ ಸ್ವಾರ್ಥ ಇದೆ, ಇಲ್ಲಿ ತೀರ್ಥಂಕರ ಪ್ರಕೃತಿ ಕಟ್ಟುಲ್ಲ. ಹಾ, ಇಲ್ಲಿ ಹಾಲಿಗಾಗಿ ಮಾಡ್ತಾ ಇದ್ದೀರಿ, ಅಲ್ಲಿ ಧರ್ಮಕ್ಕಾಗಿ ಮಾಡಬೇಕು. ಅದು ದಯಾಭಾವ, ಕರುಣಾಭಾವ, ದಯಾಧರ್ಮ ಅಲ್ಲಿದೆ. ಮನೆಯಲ್ಲಿರತಕ್ಕಂತಹ ಪಶುಗಳ ಮೇಲೆ ದಯಾ ಮಾಡ್ತಾ ಇಲ್ಲ ನೀವು. ಇದು ದಯಾಧರ್ಮ ಅಲ್ಲ, ಧರ್ಮಕ್ಕೆ ಸಂಬಂಧಪಡುವಂತದ್ದಲ್ಲ. ಇಲ್ಲಿ ಹಾಲಿಗಾಗಿ ಮಾಡ್ತಾ ಇದ್ದೀರಿ. ಇವುಗಳನ್ನು ಅಂದ್ರೆ ನಮ್ಮ ಸ್ವಾರ್ಥಕ್ಕಾಗಿ ಯಾವ ಪಶುಗಳನ್ನು ನಾವು ಇಟ್ಕೊಂಡಿರ್ತೇವೆ, ಇಲ್ಲಿ ನಾವು ನಮ್ಮ ಕಲ್ಯಾಣವನ್ನು ಮಾಡ್ತಾ ಇದ್ದೇವೆ. ಇದು ಪರಕಲ್ಯಾಣ ಅಲ್ಲ, ನಮ್ಮ ಕಲ್ಯಾಣಕ್ಕಾಗಿ ಪಶುಗಳನ್ನು ಇಟ್ಟುಕೊಳ್ಳೋದು ಅಂತಂದ್ರೆ ಇದು ಪರಕಲ್ಯಾಣ ಅಲ್ಲ, ಇದು ನಮ್ಮ ಕಲ್ಯಾಣಕ್ಕಾಗಿ ನಾವು ಮಾಡಿಕೊಳ್ತಾ ಇದ್ದೀವಿ. ಪರ ಕಲ್ಯಾಣ ಮಾಡಬೇಕು ಅಂತಂದ್ರೆ ಗೋಶಾಲೆಯನ್ನು ಧರ್ಮದ ದೃಷ್ಟಿಯಿಂದ, ಗೌರವ ದೃಷ್ಟಿಯಿಂದ, ದಯಾದೃಷ್ಟಿಯಿಂದ, ಕರುಣಾದೃಷ್ಟಿಯಿಂದ ಯಾವಾಗಲೂ ನೋಡಿಕೊಳ್ಳಬೇಕು. ಈ ದಯಾಭಾವ ಇರಬೇಕು. ಇದು ಇತ್ತು ಅಂತಂದ್ರೆ ಜೈನ್ ಸಮಾಜ, ಇಲ್ಲಾಂತಂದ್ರೆ ಜೈನ್ ಸಮಾಜ ಅಲ್ಲಿದು. ಆ ಪಶುಗಳು ಪ್ರತೀಕ್ಷಾ ಮಾಡ್ತಾ ಇವೆ, ಪೂಜಾ ಮಾಡವರು ಎಂದು ಬಂದರು ಪ್ರಸಾದ ತಗೊಂಡು, ಬಂದು ನೀರು ಕುಡಿಸಾರು, ನಮ್ಮ ಮೇ ತೊಳೆದಾರು ಅಥವಾ ಮೇವು ಹಾಕ್ಯಾರು, ಎರಡು ಮೂರು ವಿಷಯದ ಪ್ರತೀಕ್ಷೆ ಇರ್ತದೆ ಅವುಗಳಿಗೆ. ತಿನ್ಲಿಕ್ಕೆ ಏನರು ಕೊಟ್ರೆ ಸಾಕು, ನಮ್ಮ ಮೇಯನ್ನು ತೊಳೆದ್ರೆ ಸಾಕು, ಜಳಕ ಮಾಡಿಸಿದ್ರೆ ಸಾಕು, ನೀರನ್ನು ಕುಡಿಯಲಿಕ್ಕೆ ಅಷ್ಟು ಕೊಟ್ರೆ ಸಾಕು, ರೋಗ ಆಗಿತ್ತು ಅಂತಂದ್ರೆ ಔಷಧಿ ಅಷ್ಟು ಕೊಟ್ರೆ ಸಾಕು ಅನ್ನುವಂತಹ ಪ್ರತೀಕ್ಷಾ ಭಾವ ಆ ಪಶುಗಳಿಗೆ ಇರ್ತದೆ. ಅಷ್ಟು ನಾವು ಮಾಡಿ ಬರಬೇಕು. ಡೈಲಿ ಹೋಗದಿದ್ರು 8 ದಿವಸಕ್ಕೊಮ್ಮೆ ಹೋಗಿ ಪಶುಗಳು ಹೇಗಿವೆ ಅನ್ನೋದನ್ನು ನೋಡಿ ಬರಬೇಕು. ಒಂದು ರಿಕ್ಷಾ ಮಾಡಿಕೊಳ್ಳೋದು ಹೋಗಿ ಬರೋದು, ಹೊಲಕ್ಕೆ ಹೋಗಿ ಬರಲ್ಲ, ಸ್ವಾರ್ಥ ದೃಷ್ಟಿಯಿಂದ ಹೋಗ್ತೀರಿ. 5 ಕಿಲೋಮೀಟರ್ 6 ಕಿಲೋಮೀಟರ್ ದತ್ವಾಡ್ ಬಡ್ಡಿಗಿದ್ರು ಹೊಲಕ್ಕೆ ಹೋಗೇ ಹೋಗ್ತೀರಲ್ಲ. ನೋಡ್ರಿ, ದತ್ವಾಡ್ ಬಡ್ಡಿಗೆ ಹೋದ್ರೂ ಧರ್ಮ ಇಲ್ಲ, ಯಾಕೆ ಸ್ವಾರ್ಥ ದೃಷ್ಟಿಯಿಂದ ಇದೆ ಇದು. ಇದು ಸ್ವಾರ್ಥ ಇದೆ, ನಮಗಾಗಿ ಹೋಗ್ತಾ ಇದ್ದೇವೆ ನಾವು, ಇದರೊಳಗೆ ಧರ್ಮ ಇಲ್ಲ. ಆದರೆ ಒಂದು ಸಲ ಗೋಶಾಲಾಕ್ ಹೋಗಿ ಅವುದನ್ನು ನೋಡಿ ಬಂದ್ರೂ ಧರ್ಮಿದೆ, ಕರ್ಮ ನಿರ್ಜರ ಇದೆ, ತೀರ್ಥಂಕರ ಪ್ರಕೃತಿ ಬಂದಿದೆ. ಆ ಕಡೆಗೆ ಹೋಗೋದಾದ್ರೆ ನೀವು ಕರುಣಾಬುದ್ಧಿಯಿಂದ ಹೋಗ್ತೀರಿ, ಆದರೆ ನೀವು ನಿಮ್ಮ ಹೊಲಕ್ಕೆ ಹೋಗೋದಾದ್ರೆ ಕರುಣಾಬುದ್ಧಿಯಿಂದ ಹೋಗೋಲ್ಲ. ಕರುಣಾಭಾವ, ದಯಾಭಾವ, ಧರ್ಮಿದೆ. ಆ ಧರ್ಮ ಎಲ್ಲಿದೆ ಅಂತಂದ್ರೆ ಪರರ ಉಪಕಾರ, ನಿಸ್ವಾರ್ಥ ಉಪಕಾರ. ಸ್ವಶ್ಯಾತಿ ಸರ್ಗೋದಾನಂ, ಸ್ವಶ್ಯಾತಿ ಸರ್ಗೋದಾನಂ. ಇದಕ್ಕಿಂತ ಮೊದಲು ಏನಿದೆ? ಸ್ವಶ್ಯಾತಿ ಸರ್ಗೋದಾನಂ, ಇದಕ್ಕಿಂತ ಮೊದಲನೇ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ? ಅಷ್ಟೇ ಇದೆಯಲ್ಲ. ಸ್ವಪರೋಪಕಾರ, ಸ್ವ ಮತ್ತು ಪರರ ಉಪಕಾರವಾಗಲಿ ಅನ್ನುವಂತಹ ಭಾವನೆಯಿಂದ ವಸ್ತುಗಳನ್ನು ಕೊಟ್ಟು ಉಪಕಾರ ಮಾಡುವುದಕ್ಕೆ ದಾನ ಎನ್ನುತ್ತಾರೆ. ದಾನ ಮಾಡುವಾಗ ಪರರ ಉಪಕಾರ ಅಂತೂ ಆಗೇ ಆಗ್ತದೆ, ಕೊಡುವಾಗ ನಮ್ಮ ಉಪಕಾರನೂ ಆಗ್ತಿರ್ತದೆ. ಕೃಷ್ಣ ಆಕಳುಗಳನ್ನು ಬಹಳ ಪ್ರೀತಿಯಿಂದ ನೋಡುವಂತಹ ರಾಜ, ಬಹಳ ಪ್ರೀತಿ ಆಕಳುಗಳ ಮೇಲೆ, ಬಹಳ ಪ್ರೀತಿ ಪಶುಗಳ ಮೇಲೆ, ಬಹಳ ಪ್ರೀತಿ ಪಶುಗಳ ಮೇಲೆ. ಕಷ್ಟ ಬಂದಾಗ ಗೋವರ್ಧನ ಪರ್ವತವನ್ನು ಎತ್ತಿದ್ದ ಅಂತ ಕೇಳ್ತಿರಲ್ಲ, ಪಶುಗಳ ಮೇಲೆ ಉಪಸರ್ಗ ಬಂದಾಗ ಗೋವರ್ಧನ ಪರ್ವತವನ್ನು ಎತ್ತಿದ ಪಶುಗಳ ರಕ್ಷಣೆಗಾಗಿ. ಅದಕ್ಕಾಗಿ ಆ ಕೃಷ್ಣನ ಹೆಸರು ಗೋಪಾಲ ಅಂತ ಬಿತ್ತು. ಗೋವುಗಳನ್ನು ರಕ್ಷಣೆ ಮಾಡುವಂತಹ ಮನುಷ್ಯ ಗೋಪಾಲ. ಪಶುಗಳ ರಕ್ಷಣೆ ಮಾಡುವಂತಹ ಮನುಷ್ಯನಿಗೆ ಗೋಪಾಲ ಅಂದ್ರು. ಅಲ್ಲಿ ಎಲ್ಲ ಆಕಳುಗಳಿರುವುದರಿಂದ, ಗೋವುಗಳಿರುವುದರಿಂದ ಗೋಪಾಲ ಅಂತ ಹೆಸರು ಬಂತು. ಇಲ್ಲಿ ಗೋವುಗಳು ಇವೆ, ಎಮ್ಮೆಗಳು ಇವೆ, ಟೋಟಲ್ ಪಶುಗಳಿವೆ, ಪ್ರಾಣಿಗಳಿವೆ. ಪ್ರಾಣಿಪಾಲ ಅಂತ ಹೆಸರನ್ನು ನೀವು ಯಾಕೆ ಪಡಿಬಾರದು? ಪಶುಪಾಲ ಅನ್ನುವಂತ ಹೆಸರನ್ನು ಯಾಕೆ ಪಡಿಬಾರದು? ಪಶುಗಳ ಉಪಕಾರ ಮಾಡಿದರೆ ನಾವು ಪಶುಪಾಲ. ಪಶುಪಾಲ ಅಂತ ಹೆಸರು ಬಿದ್ದರೆ ಏನು ಕೆಟ್ಟೇನು? ಇದು ದಯಾದ ಪ್ರತೀಕ. ದಯೆ, ದಯೆ ಧರ್ಮದ ಮೂಲವಯ್ಯ. ಅಯ್ಯ, ದಯೆ ಧರ್ಮದ ಮೂಲ. ಅಯ್ಯ ಕೇಳಯ್ಯ, ದಯೆ ಧರ್ಮದ ಮೂಲವಯ್ಯ. ದಯೆ ಮಾಡು, ಕರುಣೆಯನ್ನು ತೋರು, ಪರಜೀವಿಗಳನ್ನು ರಕ್ಷಿಸು. ಈ ದಯೆ ಭಾವನೆಯೇ ವಯಾವೃತ್ಯ ಭಾವ. ದಯೆ ಮಾಡುವುದೇ ವಯಾವೃತ್ಯ. ದಯೆ ಇಲ್ಲದಂತಹ ಮನುಷ್ಯ ವಯಾವೃತ್ತಿಯನ್ನು ಮಾಡಬಹುದೇನು? ಇಲ್ಲ. ದಯೆ ಇದ್ದರೆ ಉಪಕಾರ, ಉಪಕಾರದ ಭಾವಗಳು ಬರುವುದು. ದಯೆ ಇಲ್ಲದಂತಹ ಜೀವಿಗೆ ಉಪಕಾರದ ಭಾವ ಬರುವುದೇ ಇಲ್ಲ. ಒಂದು ಸಂಕಲ್ಪ ಮಾಡಿಕೊಳ್ಳಿ, ಇವತ್ತು ವಯಾವೃತ್ತಿ ಭಾವನೆ ಇದೆ, ಸದಲಗಾದಲ್ಲಿ ಗೋಶಾಲಾ ಆಚಾರ್ಯ ಶ್ರೀಗಳವರ ಆಶೀರ್ವಾದದಿಂದ ಏನೋ ತೆಗೆದದ್ದಾಗಿದೆ. ದಕ್ಷಿಣದಲ್ಲಿ ಪ್ರಥಮ ದಿಗಂಬರ್ ಜೈನ್ ಸಮಾಜದಲ್ಲಿ, ದಕ್ಷಿಣ ಮಹಾರಾಷ್ಟ್ರದಲ್ಲಿ ಗೋಶಾಲಾ ಅಂತಂದರೆ ದಿಗಂಬರ್ ಜೈನ್ ಸಮಾಜದ ವಚನದಿಂದ ಮೊದಲನೇ ಗೋಶಾಲಾ ಸದಲ್ಗಾದಲ್ಲಿದೆ. ಇದನ್ನು ಯಾರು ನೋಡಿಕೊಳ್ಳೋರು? ಧರ್ಮಾತ್ಮರು. ಧರ್ಮಾತ್ಮಂದ್ರೆ ಯಾರು? ತಮ್ಮ ಉಪಕಾರವನ್ನು ಮತ್ತು ಪರರ ಉಪಕಾರವನ್ನು ತಿಳಿದಂಥವರು, ಮಾಡುವಂಥವರು ಧರ್ಮಾತ್ಮರು. ತಮ್ಮ ಉಪಕಾರವನ್ನು ಮಾಡಿಕೊಳ್ಳಬೇಕು, ಪರರ ಉಪಕಾರವನ್ನು ಮಾಡಬೇಕು ಅನ್ನುವಂಥವರೇ ಧರ್ಮಾತ್ಮರು. ಧರ್ಮಾತ್ಮರು ಇದ್ದೀರಿ ನೀವ? ಇದೀವಲ್ಲ. ಇದೇವು ಅಂತಂದ್ರೆ ಈ ದೇವು ಈ ದೇವು ಅಂತಂದ್ರೆ ಈ ದೇವು ಚಲೋ ದೇವು, ಈ ದೇವು ಧರ್ಮಾತ್ಮರೇ ದೇವರು. ಕಷ್ಟ ಸಮಯದಲ್ಲಿ ರಕ್ಷಣೆ ಮಾಡುವಂತವರು ಯಾರು ಅಂತಂದ್ರೆ ದೇವತೆಗಳು ಅಂತೀವಲ್ಲ, ಧರ್ಮಾತ್ಮರ ಮೇಲೆ ಸೀಲವಂತರ ಮೇಲೆ ಕಷ್ಟಗಳು ಬಂದಾಗ ದೇವತೆಗಳು ಬಂದು ರಕ್ಷಣೆ ಮಾಡಿದರು. ದೇವಂತಾರೆ, ದೇವತೆಗಳಂತಾರೆ, ನಾವು ಇದೇವು. ನೀವು ಚಿಂತಾ ಮಾಡಬೇಡ್ರಿ, ಸೀಲ ಧಾರಣೆ ಮಾಡ್ರಿ, ಸೀಲ ಪಾಲನೆ ಮಾಡ್ರಿ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಇದೇವು. ಈ ದೇವು ಇದೇವು, ನಾವು ಭವನವಾಸಿ, ನಾವು ವ್ಯಂತರ್ವಾಸಿ, ನಾವು ಜ್ಯೋತಿಷ್ಕ, ನಾವು ಕಲ್ಪವಾಸಿ, ಈ ದೇವು ನಾವು ಇದೇವು. ನೀವು ಚಿಂತಾ ಮಾಡಬೇಡ್ರಿ, ಧರ್ಮ ಮಾಡ್ರಿ ಅಂತಾರೆ. ಧರ್ಮಾತ್ಮ ದೇವತೆಗಳು ಮನುಷ್ಯರನ್ನು ರಕ್ಷಿಸ್ತಾರೆ, ತೀರ್ಥಂಕರರ ಮೇಲೆ ಬಂದಿರತಕ್ಕಂಥ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡಿದವರು ದೇವತೆಗಳು. ಪಾರ್ಶ್ವನಾಥ್ ಭಗವಂತರ ಕಷ್ಟವನ್ನು ಯಾರು ನಿವಾರಣೆ ಮಾಡಿದರು? ಯಾರು ಮಾಡಿದರು? ಫೇಮಸ್ ಇದಾರಲ್ಲ, ಮಾಡಿದ್ದಾರೆ. ಅದಕ್ಕೆ ಅದರೊಳಗೆ ಏನಿದೆ? ದೇವತೆಗಳು ಮಾಡಿದ್ದಾರೆ ಅನ್ನೋದ್ರೊಳಗೆ ಏನು ಸಂಶಯ ಇದೆ? ಮಾಡುವುದೇ ಇಲ್ಲ ಅನ್ನುವಂಥದ್ದೇನಿದೆ? ಅವರವರ ಪುಣ್ಯ ಕರ್ಮದ ಉದಯದಲ್ಲಿ ದೇವತೆಗಳು ಬಂದು ರಕ್ಷಣೆಯನ್ನ ಮಾಡಬಹುದು. ಪುಣ್ಯಕರ್ಮ ಇತ್ತು ಅಂತಂದ್ರೆ ಮಾಡ್ತಾರೆ, ಪುಣ್ಯಕರ್ಮ ಇಲ್ಲದಿರುವಾಗ ದೇವತೆಗಳನ್ನಂತೂ ಬಿಟ್ಟುಬಿಡಿ. ನಮ್ಮ ಪಕ್ಕದಲ್ಲಿ ಕುಳಿತುಕೊಂಡಿರತಕ್ಕಂಥ ಮನುಷ್ಯರ ಬುದ್ಧಿಯಲ್ಲಿ ಕೂಡ ಉಪಕಾರ ಮಾಡಬೇಕು ಅನ್ನತಕ್ಕಂಥ ವಿಚಾರ ಬರೋಲ್ಲ. ನಮ್ಮವರೇ ದೂರ ಆಗ್ತಾರೆ ನಮ್ಮ ಪಾಪಕರ್ಮದ ಉದಯದಲ್ಲಿ. ಪುಣ್ಯಕರ್ಮದ ಉದಯಿತ್ತು ಅಂತಂದ್ರೆ ನಮ್ಮ ಬಳಿಯಲ್ಲಿ ಯಾರು ಇಲ್ಲಂದ್ರೂ ಕೂಡ ಮಾಡುವಂತವ್ರು ಯಾರಾದರೂ ಒಬ್ರು ಬಂದ್ಬಿಡ್ತಾರೆ, ನಿಮಿತ್ತ ಆಗಿ ಬರ್ತಾರೆ. ಪುಣ್ಯ ಇತ್ತು, ತೀರ್ಥಂಕರರ ಪುಣ್ಯ ಇತ್ತು, ಅಂಥ ಪುಣ್ಯಾತ್ಮರ ಮೇಲೆ ಉಪಸರ್ಗ ಆಗಬೇಕು ಅಂತಂದ್ರೆ ಸಾಧ್ಯವೇ ಇಲ್ಲ. ತೀರ್ಥಂಕರ ಮೇಲೆ ಯಾರಿಗೂ ಉಪಸರ್ಗ ಆಗಿಲ್ಲ, ನಿಜವಾಗಿ ನೋಡಿದರೆ ಉಪಸರ್ಗ ಆಗೇ ಇಲ್ಲ. ಆಗುವಂತ ಪ್ರಸಂಗ ಬಂದಿತ್ತು, ಆದರೆ ಆ ಪ್ರಸಂಗದಲ್ಲಿ ಉಪಸರ್ಗ ಮಾಡಲಿಕ್ಕೆ ಹೋದರೂ ಕೂಡ ಆಗಲಿಲ್ಲ, ಅವರಿಗೆ ಹತ್ತಲಿಲ್ಲದು. ಏಳು ದಿನಗಳವರೆಗೆ ಕಮಠ ಪಾರ್ಶ್ವನಾಥರ ಮೇಲೆ ಉಪಸರ್ಗ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಪಟ್ಟ, ಪ್ರಯತ್ನ ಬಹಳ ಮಾಡಿದ, ಆದರೆ ಒಂದೂ ಕೂಡ ಕಷ್ಟ ಕೊಡುವಂತ ಕಷ್ಟ ಅದು ತೀರ್ಥಂಕರ ತನಕ ಮುಟ್ಲೇ ಇಲ್ಲ. ಹೇಗೆ ಧ್ಯಾನಕ್ಕೆ ಕುಳಿತಿದ್ರು ಹಾಗೆ ಕುಳಿತುಕೊಂಡಿದ್ರು, ಉಪಸರ್ಗ ಆಗಲಿಲ್ಲ. ಮಾಡಬೇಕು ಅಂತ ಬಂದಿದ್ದ, ಏಳು ದಿವಸ ತನಕ ಮಾಡುವಂತ ಪ್ರಯತ್ನ ಮಾಡಿದ, ಆದರೆ ಉಪಸರ್ಗ ಆಗಲಿಲ್ಲ. ಆ ಬಂದವರನ್ನು ನೋಡಿ, ಉಪಸರ್ಗ ಮಾಡಲಿಕ್ಕೆ ಬಂದಂತ ಕಮಠನನ್ನು ನೋಡಿ, ಪಾರ್ಶ್ವನಾಥ್ ಭಗವಂತರು ಯಾರ ಮೇಲೆ ಉಪಸರ್ಗ ಮಾಡಿದ್ರು, ಉಪಕಾರ ಮಾಡಿದ್ರು, ಆ ಎರಡು ಜೀವಿಗಳು ಏನಿದ್ದು ಹಾವಿನ ರೂಪದಲ್ಲಿ ಅವುಗಳನ್ನು ಕಟ್ಟಿಗೆಯನ್ನು ಸುಡ್ತಾ ಇರುವಾಗ, ಒಬ್ಬ ಸಾಧು ಕಟ್ಟಿಗೆಯನ್ನು ಸುಡ್ತಾ ಇರುವಾಗ ಆ ಕಟ್ಟಿಗೆಯಲ್ಲಿ ಎರಡು ನಾಗರ ಹಾವುಗಳು, ಸಣ್ಣ ನಾಗರ ಹಾವುಗಳು ಇದ್ದುವಂತೆ. ಪಾರ್ಶ್ವನಾಥ ಭಗವಂತರು ಅಣೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರು, ಅವಧಿ ಜ್ಞಾನದಿಂದ ನೋಡಿದರು ಈ ಕಟ್ಟಿಗೆಯಲ್ಲಿ ಹಾವಿವೆ ಅಂತ ಗೊತ್ತಾಯಿತು. ಆನೆಯಿಂದ ಕೆಳಗಿಳಿದು ಆ ಕಟ್ಟಿಗೆಯನ್ನು ಕಡಿದು ಸುಡ್ತಾ ಇರುವುದನ್ನ ತಡೆದರು. ಇದರೊಳಗೆ ಹಾವಿವೆ, ಇದನ್ನು ಸುಡಬೇಡ ಅಂತಂದ್ರು, ಕಟ್ ಮಾಡಬೇಡ ಅಂತಂದ್ರು. ಇದನ್ನು ಸುಡೋದು ಕಟ್ ಮಾಡೋದು ಅಂತಂದ್ರೆ ಅವುಗಳು ಹಿಂಸೆ ಆಗ್ತದೆ ಅಂತಂದಾಗ ಆ ಮನುಷ್ಯನಿಗೆ ವಿಶ್ವಾಸ ಆಗಲಿಲ್ಲ. ಯಾಕೆಂತಂದ್ರೆ ಇದರೊಳಗೆ ಹಾವಿ ಇದೆ ಅನ್ನೋದು ನನಗೆ ಕಾಣ್ತಾ ಇಲ್ಲ, ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ಒಳಗಡೆಗಿದ್ದು ಅಂತ. ಇವರಿಗೆ ಯಾವುದೇ ಜ್ಞಾನ ಇತ್ತು? ಅದು ಅವನಿಗೆ ಗೊತ್ತಿಲ್ಲ. ಆಮೇಲೆ ನಿನಗೆ ವಿಶ್ವಾಸ ಇಲ್ಲ, ನಾನು ಕಡೆಯವನು ಅಂತೇಳಿ ಅಂತಿದ್ದ ಅವನು, ಇದರೊಳಗೆ ಹಾವಿಲ್ಲ ಅಂತಿದ್ದ. ಆಮೇಲೆ ಕಡ್ದು ನೋಡು, ಕಡ್ದು ಬಿಟ್ಟ, ಕಟ್ಟ ತಕ್ಷಣ ಎರಡು ನಾಗರ ಹಾವುಗಳು ಕಟ್ಟಾಗಿಬಿಟ್ಟು ಸತ್ತು ಭವನವಾಸಿ ದೇವತೆಗಳ ಹುಟ್ಟಿದು ಅಂತ ಹೇಳ್ತಾರೆ. ಭವನವಾಸಿ ಅವು ಸತ್ತಾಗ ಹೊರಬಂದಾಗ ಕಟ್ಟಿಗೆಯಿಂದ ಸಾಯುವಾಗ ತೀರ್ಥಂಕರ ಕೈಯೊಳಗೆ ಹಿಡ್ಕೊಂಡು ಅವುಗಳಿಗೆ ನಮಕಾರ ಮಂತ್ರ ಹೇಳಿದರು. ಪಾರ್ಶ್ವನಾಥ್ ಭಗವಂತರು ಕುಮಾರಾವಸ್ಥೆಯಲ್ಲಿ ನಮೋಕಾರ ಮಂತ್ರ ಹೇಳಿದರು. ಪಂಚ ನಮೋಕಾರ ಮಂತ್ರ ಅಲ್ಲ, ಸಿದ್ಧ ನಮೋಕಾರ ಮಂತ್ರ ಹೇಳಿದರು. ಪಂಚಪರಮೇಶ್ವರಿಗಳ ನಮೋಕಾರ ಮಂತ್ರದ ಉಚ್ಚಾರಣೆ ಮಾಡಲ್ಲ ಅವರು, ಅವರು ಸಿದ್ಧ ಪರಮೇಶ್ವರಿಗಳನ್ನ ಓಂ ನಮ ಓಂಜಿ ಓಂನು ಹೇಳಂಗಿಲ್ಲ, ನಮಃ ಸಿದ್ಧೇಭ್ಯ ಅವುಗಳಿಗೆ ಮಂತ್ರ ಹೇಳಿದರು. ಸಾಕ್ಷಾತ್ ತೀರ್ಥಂಕರಿಂದ ಕಿವಿಯಿಂದ ಮಂತ್ರ ಕೇಳಿ ಮಂದಕಷಾಯಿಗಳಾಗಿ ಆ ಎರಡೂ ನಾಗರ ಹಾವುಗಳು ಕೊನೆಯಲ್ಲಿ ಪ್ರಾಣಬಿಟ್ಟು ದೇವಗತಿಯನ್ನು ಕಟ್ಟಿಕೊಂಡು ದೇವಗತಿಯಲ್ಲಿ ಭವನವಾಸಿ ದೇವತೆಗಳಾಗಿ ಹುಟ್ಟಿದುವಂತೆ. ಕಮಟ ಉಪಸರ್ಗ ಮಾಡುವಾಗ ಮುನಿದೀಕ್ಷೆ ಆಯಿತು ತೀರ್ಥಂಕರದ್ದು. ಮುನಿದೀಕ್ಷೆ ಆದ ನಂತರ ಕಮಠ ಉಪಸರ್ಗ ಮಾಡುವಂತಹ ಸಂದರ್ಭ ಅಲ್ಲಿ ಗೊತ್ತಾಯಿತು. ಗೊತ್ತಾದ ತಕ್ಷಣ ಆ ಇಬ್ಬರೂ ದೇವತೆಗಳು ಬಂದು ನಿವಾರಣೆ ಮಾಡುವ ಸಲುವಾಗಿ ಬಂದರು. ಎಷ್ಟು ದಿನ ನಂತರ ಬಂದಿದ್ರು? ಏಳು ದಿವಸ. ಏಳು ದಿವಸದವರೆಗೆ ಕಮಟ ಉಪಸರ್ಗ ಮಾಡ್ತಾ ಇದ್ರೂ ಕೂಡ ಉಪಸರ್ಗ ಆಗಿರಲಿಲ್ಲ. ಆದರೆ ಉಪಸರ್ಗ ಮಾಡುವಂತಹ ಪ್ರಯತ್ನ ಎಲ್ಲ ನಡೆದಿತ್ತು. ಕಲ್ಲಿನ ಮಳೆಗಳನ್ನು ಸುರಿಸಿದ, ಅಗ್ನಿ ಮಳೆಯನ್ನು ಸುರಿಸಿ ನೋಡಿದ ಮೇಲೆ ನಿಂತುಕೊಂಡು, ಆದರೆ ತೀರ್ಥಂಕರಿಗೆ ಯಾವುದೂ ಹತ್ತಲಿಲ್ಲ. ಪುಣ್ಯಕರ್ಮದ ಉದಯ ಎತ್ತು ನೋಡಿ, ಪಾಪದ ಕರ್ಮದ ಉದಯ ಇದ್ದಾಗ ಉಪಸರ್ಗ ಮಾಡುವಂತಹ ಸಂದರ್ಭ ಬಂದ್ರೂ ಕೂಡ ಪುಣ್ಯಕರ್ಮದ ತೀವ್ರ ಉದಯ ಇದ್ದಾಗ ಉಪಸರ್ಗ ಆಗಲಿಕ್ಕೆ ಶಕ್ಯ ಇಲ್ಲ. ಉಪಸರ್ಗ ಆಗಲಿಲ್ಲ, ಇವರು ಬಂದರು, ಉಪಸರ್ಗ ಮಾಡುವಂತಹ ಮನುಷ್ಯನನ್ನು ತಡೆಗಟ್ಟಿದ್ರು. ಕಮಟು ಹೋಗಿಬಿಟ್ಟ, ಕ್ಷಮಾ ಬೇಡಿದ. ಎಷ್ಟು ಪ್ರಯತ್ನ ಮಾಡಿದ್ರೂ ಉಪಸರ್ಗ ಆಗಲಿಲ್ಲ. ಕೊನೆಗೆ ಕ್ಷಮಾ ಬೇಡಿ ಸಮ್ಯಕ್ ದೃಷ್ಟಿಯಾಗಿ ಮರಳಿ ಹೋದ. ಉಪಸರ್ಗದ ಕಾಲದಲ್ಲಿ ಉಪಸರ್ಗದಲ್ಲಿ ಸಿಕ್ಕ ಹಾಕೊಂಡಿರತಕ್ಕಂತಹ ಜೀವಿಗಳನ್ನು ರಕ್ಷಣೆ ಮಾಡುವಂತಹ ಭಾವ ನಮಗೆ ಯಾವಾಗಲೂ ಇರಬೇಕು. ತೀರ್ಥಂಕರರು ಕೂಡ ರಕ್ಷಣೆ ಮಾಡಿದರು. ಜೀವಿಗಳ ರಕ್ಷಣೆಯನ್ನು ತೀರ್ಥಂಕರರು ಮಾಡಿದರು. ನಾವು ಮಾಡಬಾರ್ದೇನು? ನಾವು ಮಾಡಬೇಕು. ಜೀವ ರಕ್ಷಣೆ, ಇದೇ ಜೈನ ಧರ್ಮ. ದಾರಿಯನ್ನು ನಡೀತಾ ಇರುವಾಗ ಇರುವೆ ಮೇಲೆ ಕಾಲಿಡಲು ನಾವು, ಆದರೆ ಕತ್ತಲ ಖಾನೆಯಲ್ಲಿ ಹೋಗಿ ಹಜಾರು ಲಕ್ಷಗಟ್ಟಲೆ ಜೀವಿಗಳ ಹಿಂಸೆ ಆಗ್ತಾ ಇದೆ, ಇವುಗಳನ್ನು ಬದುಕಿಸಬೇಕು, ಇವುಗಳನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂತಹ ದಯಾಬುದ್ಧಿ, ಸಮ್ಯಕ್ ದೃಷ್ಟಿ ಧರ್ಮಾತ್ಮರಿಗೆ ಬರ್ತದೆಯೋ ಅಥವಾ ಮತ್ತಾರಿಗೆ ಬರಬೇಕು? ಸಮ್ಯಕ್ ದೃಷ್ಟಿ ಜೀವಿಗಳಿಗೆ ಮಾತ್ರ ವಿಚಾರ ಬರ್ತದೆ. ಇದು ಸಮ್ಯಕ್ತು ಇಲ್ಲ ಅಂತಂದ್ರೆ ಆ ವಿಚಾರ ಬರುವುದೇ ಇಲ್ಲ. ಸಮ್ಯಕ್ತ್ವದ ಲಕ್ಷಣ ದಯಾ. ಎಲ್ಲಿ ಸಮ್ಯಕ್ತ್ವವಿದೆಯೋ ಅಲ್ಲಿ ದಯಾಭಾವನೆ ಇರಲೇಬೇಕು, ಇದ್ದೇ ಇರ್ತದೆ. ಆ ದಯಾಭಾವನೆ ಇತ್ತು ಅಂತಂದ್ರೆ ಜೀವಿಗಳ ರಕ್ಷಣೆಯನ್ನ ಮಾಡುವಂತಹ ಕಾರ್ಯ ಪ್ರಾರಂಭ ಆಗುತ್ತೆ. ಉತ್ತರ ಭಾರತದಲ್ಲಿ ಎಷ್ಟು ಗೋಶಾಲೆಗಳನ್ನು ತೆಗೆದಿದ್ದಾರೆ, ಊರಿ ಊರಿಗೂ ಕೂಡ ಗೋಶಾಲೆಗಳಾಗಿವೆ. ಅಲ್ಲಿ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಗೋಶಾಲೆ ಆಯಿತು. ಇನ್ನು ಇದರ ಸೇವೆಯನ್ನ ಮಾಡುವಂತಹ ಕರ್ತವ್ಯ, ಮಾಡುವಂತಹ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಈ ಸಂಸ್ಕಾರ ಬರಬೇಕು ಸಮಾಜದಲ್ಲಿ. ಎಂಟು ದಿವಸಕ್ಕೂ ಒಮ್ಮೆ ಆದರೂ ಹೋಗಿ ತಿರುಗಾಡಿ ಬಂದು ಪಶುಗಳು ಹೇಗಿವೆ ಅನ್ನೋದನ್ನು ನೋಡ್ಕೊಂಡು ಬರ್ಕ ಬರಲ್ಲ? ಹೋಗಬೇಕು ಹೋಗಬಾರ್ದು? ಏನು ಕಮಿಟಿಯವರಿಗೆ ಸಂಬಂಧಪಟ್ಟದ್ದು? ಹಾಗಲ್ಲ, ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು. ಆಮೇಲೆ ಕಮಿಟಿಯವರೇನು ಠೇಕಾ ತಗೊಂಡಿದ್ದಾರೇನು? ನಮ್ಮನ್ನು ಬಿಟ್ಟರೆ ನೀವು ಯಾರೂ ಹೋಗೋದಿಲ್ಲ ಅಲ್ಲಿ ಅತ್ತ. ನಾವು ಎಂಟು ಮಂದಿ ಧರ್ಮಾತ್ಮ, ಮತ್ತೆ ನೀವು ಯಾರು ಅಲ್ಲಿ ಕಾಲು ಬಿಡೋದಿಲ್ಲ ನೋಡ್ರಿ, ಹಿಂಗೆ ಏನು ಹೇಳಿಬಿಟ್ಟಿದ್ದಾರೇನೆ? ಇಲ್ಲ, ಉಪಕಾರ ಮಾಡುವ ದೃಷ್ಟಿಯಿಂದ ನಮ್ಮ ಕೈಯಿಂದ ಯಾವ ಉಪಕಾರ ಆಗಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಹೋಗಿ ಉಪಕಾರ ಮಾಡಬೇಕು. ಅದಕ್ಕೆ ಸಹಯೋಗ ಏನು ಮಾಡಬೇಕು? ಕಮಿಟಿಯವರಿಗೆ ಸಹಯೋಗವನ್ನು ಮಾಡಬೇಕು. ಹೆಚ್ಚು ಲಕ್ಷ ಇರಬೇಕು ಗೋಶಾಲೆ ಕಡೆಗೆ. ಇದು ಜೀವಿತ ಧರ್ಮ, ಜೀವಿತ ತೀರ್ಥ, ಜೀವಿತ ಜೈನ ಧರ್ಮ. ಗೋಶಾಲೆ, ಪಶು ರಕ್ಷಣೆ, ಪಶು ದಯಾ ಅಂತಂದ್ರೆ ಜೀವಿತ ಜೈನ ಧರ್ಮ. ಇದನ್ನು ಉಳಿಸಿಕೊಳ್ಬೇಕು. ಇದನ್ನು ಮಾಡಿದ್ರೆ ಅಂತಂದ್ರೆ ಮಹಾವೀರ ಭಗವಂತರು ಖುಷಿ ಇರ್ತಾರೆ. ಜೀವ ಅವ್ರ ಜೀನಿದು ಅಂತೇನು ನಾವು ಹೇಳಿ ಬಂದಿದ್ದು ಅಲ್ಲ, ಸದಲಗಾದಲ್ಲಿ ಎಲ್ಲರೂ ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮೋಕ್ಷದೊಳಗೆ ಖುಷಿ ಇರ್ತಾರೆ ಅವರು. ಮತ್ತೆ ಇಲ್ಲಿ ನೀವೆಲ್ಲರೂ ಸೇವೆ ಮಾಡ್ಕತ್ತೀರಿ ಅಂತ ಆಚಾರ್ಯರಿಗೆ ಗೊತ್ತಾಯಿತು ಅಂತಂದ್ರೆ ಅವ್ರು ನಕ್ಕಿ ಸದಲ್ಗಾಕು ಒಮ್ಮೆ ಆದರೂ ಬರ್ತಾರೆ. ಅವ್ರು ಬರುವಂಗ ಮಾಡವ್ರಲ್ಲ, ಹೆಂಗ್ ಮಾಡವ್ರು ಹೇಳ್ರಿ? ದಯಾ ಮಾಡಿ ಮಾಡವರು, ಹೆಂಗ್ ಮಾಡವ್ರ? ನಾವು ಈ ತರ ಸೇವೆ ಮಾಡ್ತಾ ಇದ್ದೀವಿ, ಪಶುಗಳನ್ನ ರಕ್ಷಣೆ ಮಾಡ್ತಾ ಇದ್ದೀವಿ, ಕಾಳಜಿ ಇದೆ ನಮಗೆ, ನಿಮ್ಮ ಆಶೀರ್ವಾದದಿಂದ ಗೋಶಾಲವನ್ನು ನಾವು ತೆಗೆದಿದ್ದೀವಿ, ನಿಮ್ಮ ಪಶುಗಳನ್ನ ಗೋಶಾಲೆಯಲ್ಲಿ ಬಿಟ್ಬಿಡ್ರಿ. ಮನೆಯೊಳಗೆ ರಕ್ಷಣೆ ಮಾಡೋದಿತ್ತು ಅಂತಂದ್ರೆ ಅಲ್ಲಿ ರಕ್ಷಣೆ ಮಾಡ್ಕೊಳ್ಳಿ. ಅಲ್ಲಿ ಜಾಗಿಲ್ಲ ಏನಿಲ್ಲ ಅಂತಂದ್ರೆ ಗೋಶಾಲಾ ಕೊಟ್ಟು ಅದನ್ನ ನಮ್ಮ ಪಶು ಇದೆ ಅಂತ ಹೇಳಿಬಿಟ್ಟು ಅದಕ್ಕೆ ಸಹಯೋಗ ಮಾಡಬೇಕು. ಎಲ್ಲಿ ತನಕ ಅದರ ಜೀವನ ಇದೆ ಅಲ್ಲಿ ತನಕ ಸಹಯೋಗ ಮಾಡಬೇಕು. ಸಮಯ 9 ಗಂಟೆ ಸಾಕ.